प्रविश्य मम वाच विमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावदा। सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्नाः हरौ सुभक्तिं मयि सन्ति सन्तु। श्रीगुरुभ्यो नमः। हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ಧರ್ಮರಾಜನ ಪ್ರಾರ್ಥನೆಯಂತೆ ಶ್ರೀಕೃಷ್ಣನ ಆದೇಶದಂತೆ ಭೀಷ್ಮರು ಅನೇಕ ವಿಧವಾದಂಥ ಧರ್ಮ ಸೂಕ್ಷ್ಮಗಳನ್ನು ಶಾಂತಿ ಪರ್ವದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡಿದ್ದೇವೆ. ಅದರಲ್ಲಿ ಪ್ರಹ್ಲಾದನ ಕಥೆಯೊಳಗೆ ಒಬ್ಬ ಮನುಷ್ಯನ ಅತ್ಯಂತ ಸರ್ವತೋಮುಖವಾದಂಥ ಪ್ರಗತಿಗೆ ಅವನ ಚಾರಿತ್ರ್ಯ ಶೀಲ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಪತ್ತು. ಅದೊಂದಿಲ್ಲದೆ ಹೋದರೆ ಮನುಷ್ಯ ಎಲ್ಲವನ್ನೂ ಕಳ್ಕೊಳ್ತಾನೆ, ಅದು ಒಂದಿದ್ದರೆ ಎಲ್ಲವನ್ನೂ ಸಂಪಾದನೆ ಮಾಡ್ತಾನೆ ಅನ್ನೋದನ್ನು ಅಪೂರ್ವ ರೀತಿಯಲ್ಲಿ ತಿಳಿಸಿದರು. ಧೃತರಾಷ್ಟ್ರ ತನ್ನ ಮಗ ದುರ್ಯೋಧನನಿಗೆ ಆ ಮಾತನ್ನು ಹೇಳಿದ್ದ ಅನ್ನೋ ವಿಚಾರವನ್ನು ಹೇಳಿದರು. ಧೃತರಾಷ್ಟ್ರ ದುರ್ಯೋಧನನಿಗೆ ಆ ವಿಷಯ ಹೇಳಿದ. ಸ್ವತಃ ಧೃತರಾಷ್ಟ್ರ ಅದನ್ನು ತಾನೇ ಪಾಲನೆ ಮಾಡಲಿಲ್ಲ ಅನ್ನೋದು ಬಹಳ ಆಶ್ಚರ್ಯ. ದುರ್ಯೋಧನ ಶೀಲ ಎಲ್ಲದಕ್ಕೂ ಮೂಲ, ಅದನ್ನಿಟ್ಟುಕೊಳ್ಳೇಬೇಕು. ಅದ್ರೋಹ ಸರ್ವಭೂತೇಶು ಮನೋವಾಕ್ ಮನಸ ಕರ್ಮಣಾಗಿರ. ಯಾರಿಗೂ ದ್ರೋಹವನ್ನು ಮಾಡಬಾರ್ದು, ಇನ್ನೊಬ್ಬರಿಗೆ ವಂಚನೆ ಮಾಡಬಾರ್ದು ಅಂತ ಅಷ್ಟು ಹೇಳಿದವನು. ಸ್ವತಃ ತಾನವನ್ನು ಕೊಡದೆ ದ್ರೋಹ ಮಾಡ್ತಿದ್ದಾನೆ ಎಂಬುದು ಆಶ್ಚರ್ಯ. ಆದರೆ ಭೀಷ್ಮರು ಇದನ್ನು ಹೇಳಬೇಕಾದರೆ ತಾವು ನಿಜವಾಗಲೂ ಅದನ್ನು ಮಾಡಿ ಅದನ್ನು ಸಿದ್ಧಿ ಪಡ್ಕೊಂಡ ಮಹಾನುಭಾವರು. ತನ್ನ ತಂದೆಗೋಸ್ಕರವಾಗಿ ರಾಜ್ಯವನ್ನೇ ತ್ಯಾಗ ಮಾಡಿದಂತಹ ಹಿರಿಮೆ ಅವರದ್ದು. ಇನ್ನೊಂದು ಕಡೆಗೆ ಆ ಜನ್ಮ ವಿವಾಹವನ್ನು ತ್ಯಾಗ ಮಾಡಿದಂತಹ ಮತ್ತೊಂದು ಹಿರಿಮೆ. ಆದ್ದರಿಂದ ಭೀಷ್ಮರ ಉಪದೇಶಕ್ಕೆ ಎಷ್ಟು ಮನ್ನಣೆ ಇದೆ ಅಂದರೆ ಅವರೇನೇನು ಹೇಳ್ತಾ ಇದ್ದಾರೆ ಸ್ವತಃ ಅದನ್ನು ಮಾಡಿ ತೋರಿಸಿದ್ದಾರೆ ಎಂಬುದು ಭಾರಿ ವಿಶೇಷ. ಧೃತರಾಷ್ಟ್ರ ಹೇಳಿದ್ದು ಕೇವಲ ಕೇಳಿದ ಕಥೆ ಹೇಳಿದ್ನೇ ಹೊರತು ಅದರಂತೆ ನಡ್ಕೊಳ್ಳಿಲ್ಲ. ಭೀಷ್ಮರು ಅದರಂತೆ ನಡ್ಕೊಂಡಿದ್ದಾರಾದ್ದರಿಂದಾಗಿಯೇ ಭೀಷ್ಮಾಚಾರ್ಯ ಅನ್ನೋ ಹೆಸರು ಅವರಿಗೆ ಸಾರ್ಥಕವಾದ ಹೆಸರಾಗಿದೆ. ಅದಕ್ಕೆ ದೃಷ್ಟಾಂತ ಮುಂದೆ ಅನೇಕ ಅಂಥ ಕಥೆಗಳನ್ನು ಹೇಳ್ತಾ ಅತ್ಯಂತ ಪ್ರಬಲ ಘಾತ ಬಂದಾಗ ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ಜೀವವನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ನಿದರ್ಶನ ಹೇಳ್ತಾ ಇದ್ದಾರೆ. ಅದು ಒಂದು ಮಹಾಭಾರತದಲ್ಲಿ ಈ ಪಶು ಪಕ್ಷಿಗಳ ಕಥೆ ಹೇಳ್ತಕ್ಕಂತಹ ವಿಚಿತ್ರ ಭಾಗಗಳಲ್ಲಿ ಒಂದು. ಅಲ್ಲಿ ನಿರೂಪಣೆ ಮಾಡ್ತಿದ್ದಾರೆ ಧರ್ಮರಾಜ ತಾನು ಕೇಳ್ತಕ್ಕಂಥ ಪ್ರಶ್ನೆಗಳು ಕೆಲವು ತನಗೆ ಸಂಬಂಧಪಟ್ಟವಾದರೆ ಕೆಲವೆಲ್ಲ ಲೋಕದ ಹಿತಕ್ಕೋಸ್ಕರ ಹೊರಟಂತಹ ವ್ಯವಸ್ಥೆಗಳು. ಸ್ವತಃ ಒಬ್ಬ ಕ್ಷತ್ರಿಯನಾಗಿ, ಒಬ್ಬ ರಾಜನಾಗಿ, ರಾಜಸೂಯಾಗ ಮಾಡಿದಂಥ ಚಕ್ರವರ್ತಿಯಾಗಿ ಧರ್ಮರಾಜ ಯಾವ ಯಶಸ್ಸನ್ನು ಗಳಿಸಬೇಕು ಅಂತ ಕೇಳಿದ್ದಾನೆ. ಅದರ ಗಳಿಸಿ ಆಗಿದೆ ಆಗಲೇ, ಅಷ್ಟು ಮುಂದುವರೆದ ಒಂದು ಹಂತದಲ್ಲಿದ್ದಾನೆ. ಕೆಲವು ಪ್ರಶ್ನೆಗಳನ್ನು ಮಾತ್ರ ತೀರಾ ಸಾಮಾನ್ಯರಿಗೆ ಉಪಯೋಗವಾಗೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ ಎಂಬುದು ವಿಶೇಷ. ಆತ ಕೇಳಿದ ಪ್ರಶ್ನೆಗಳು ಇಂಥದ್ದು: ಅತ್ಯಂತ ಬಲಿಷ್ಠರಾದ ಶತ್ರು ಬಂದಾಗ ತನ್ನ ಜೀವವನ್ನು ಹೇಗೆ ಉಳಿಸಿಕೊಳ್ಳಬೇಕು? ಅದಕ್ಕೆ ಭೀಷ್ಮರು ಒಂದು ನಿದರ್ಶನವನ್ನು ಕೊಡ್ತಾ ಇದ್ದಾರೆ. ಒಂದು ದೊಡ್ಡ ಆಲದ ಮರ, ಬಹಳ ವಿಶಾಲವಾದದ್ದು. ಈಗಿನ ಕಾಲದಲ್ಲಿ ಕೆಲವು ದೊಡ್ಡ ಆಲದ ಮರ ಕಾಣ್ತೇವೆ ಅಲ್ಲೇ ಇವತ್ತು. ಅದಂತೂ ಇನ್ನೂ ಕಾಡು ಸಮೃದ್ಧವಾಗಿ ಬೆಳೆದಿದ್ದಂಥ ಕಾಲ ಅದು. ಕಾಡನ್ನು ಯಾರು ಕತ್ತರಿಸ್ತಕ್ಕಂಥ ಅಭ್ಯಾಸ ಇಟ್ಟ ಕಾಲ ಅಲ್ಲ ಅದು. ಪ್ರಾಣಿಗಳ ಸಂರಕ್ಷಣೆ, ಈ ಕಾಡಿನ ಸಂರಕ್ಷಣೆ ಅತ್ಯಂತ, ಪ್ರತಿಯೊಬ್ಬನೂ ಕೂಡ ಅದರ ಮಹತ್ವ ಅರಿತಿದ್ದಂಥ ಕಾಲ ಅದು. ಆದ್ದರಿಂದಲೇ ಅನೇಕ ಅಂಥ ವೃಕ್ಷಗಳು, ಒಂದು ಭಾರೀ ದೊಡ್ಡ ವೃಕ್ಷ, ಅದರಲ್ಲಿ ಅನೇಕ ಜನ ಮುನಿಗಳಿಂದ ಹಿಡಿದು ಪಶುಪಕ್ಷಿಗಳವರೆಗೆ ಆಶ್ರಯವನ್ನು ಪಡೆದಿದ್ದುವಂತೆ. ಋಷಿಮುನಿಗಳಿಂದ ಹಿಡಿದು ಪಶುಪಕ್ಷಿಗಳವರೆಗೆ ಆಶ್ರಯ ಪಡೆದಿವೆ. ಅಲ್ಲೂ ಏನು ವಿವಿಧವಾದ ಪ್ರಾಣಿಗಳು, ಮತ್ತೆ ಬರೀ ಸಾಮಾನ್ಯ ಪ್ರಾಣಿಗಳಲ್ಲ, ಇಲಿ ಬೆಕ್ಕುಗಳಿಂದ ಹಿಡಿದು ಈ ಗೂಬೆ ಕಾಗೆಗಳವರೆಗೆ ಎಲ್ಲ ವಿಧವಾದ ಪ್ರಾಣಿಗಳು ಸುರಕ್ಷಿತ ವಾಸ ಮಾಡ್ತಾ ಇದ್ದವು. ಹಾಗಿದ್ದಾಗ ಒಂದು ಸರ್ತಿ ಏನಾಗಿದೆ, ಒಬ್ಬ ಬೇಡ ಇದ್ದ, ಪರೀಘ ಅಂತ ಅವನ ಹೆಸರು, ಪರೀಘ. ಅವನು ಒಳ್ಳೆ ವೃಕ್ಷ, ಇಲ್ಲಿ ತುಂಬ ಪ್ರಾಣಿಗಳಿವೆ, ಸರಿಯಾಗಿ ಇದನ್ನು ಬಲೆ ಬೀಸಿದರೆ ಸಾಕಷ್ಟು ಪ್ರಾಣಿಗಳು ಸಿಗುತ್ತೆ ಅನ್ನೋ ಯೋಚನೆಯಿಂದ ಅಲ್ಲಿಗೆ ಆಗಾಗ್ಗೆ ಬಂದು ಬಲೆ ಕಟ್ಟಿ ಹೋಗ್ತಾ ಇರ್ತಾರೆ. ಸೂರ್ಯಾಸ್ತದ ವೇಳೆಗೆ ಬರೋದು, ಬಲೆಯನ್ನು ಹೆಣೆಯೋದು, ಹೊರಟೋಗೋದು. ರಾತ್ರಿ ಸಾಕಷ್ಟು ಪ್ರಾಣಿಗಳು ಬಿದ್ದಿರ್ತಿದ್ವು, ಮರುದಿವಸ ಬೆಳಗ್ಗೆ ಬಂದು ಅದನ್ನು ತಗೊಂಡು ಹೋಗೋದು, ಅದನ್ನು ಕೊಂದು ತಿಂದು ಮಾರಿ ಜೀವನ ಮಾಡೋದು. ಹೇಳಿ ಕೇಳಿ ಅವನು ಕಟಗ ಆ ಕೆಲಸ ಮಾಡಿಕೊಂಡಿದ್ದ. ಅನೇಕ ಸೀಗ ನಡೀತಾ ಇತ್ತು. ಒಂದು ಸಲ ಏನಾಗಿದೆ, ಒಂದು ಇಲಿ, ಒಂದು ಬೆಕ್ಕು, ಬೆಕ್ಕಿಗೆ ಲೋಮಶ ಅಂತ ಹೆಸರು. ಆ ಇಲಿ ಏನು ಮಾಡಿದೆ, ಫಲಿತ ಅಂತ ಅದರ ಹೆಸರು, ಫಲಿತ ಅಂತ ಇದು, ಲೋಮಶ ಅಂತ ಅದು. ಇಲಿ ಬೆಕ್ಕುಗಳ ವೈರ ಅಂತಲೂ ವಿಶ್ವವಿಖ್ಯಾತವಾದದ್ದು. ಇಲಿ ಬೆಕ್ಕುಗಳು ಈ ಕತ್ತಲೆ ಬೆಳಕು ಇದ್ದಾಗ ಯಾವ ಕಾಲಕ್ಕೂ ಜೊತೆಗಿರತಕ್ಕಂಥ ವಸ್ತುಗಳೇ ಅಲ್ಲ, ಪ್ರಾಣಿಗಳೇ ಅಲ್ಲ. ಆ ಏನಾಗಿದೆ, ಎಂದಿನಂತೆ ಪರೀಘ ಅಂತಕ್ಕಂಥ ಬೇಡ ಬಂದು ಆ ಬಲಿಯನ್ನು ಕಟ್ಟಿ ಹೊರಟೋಗಿದ್ದಾನೆ. ಆಗ ಬೆಕ್ಕು ಏನಾಗಿದೆ, ನೋಡ್ತಾ ನೋಡ್ತಾ ಗೊತ್ತಾಗದೆ ಬಲೆಯಲ್ಲಿ ಸಿಕ್ಕಾಕೊಂಡಿದೆ. ಬೆಕ್ಕು ಬಲೆಯಲ್ಲಿ ಸಿಕ್ಕಾಕೊಂಡಿದೆ, ಇದನ್ನು ಇಲಿ ನೋಡಿತು, ಭಾರಿ ಖುಷಿಯಾಯಿತು ಇಲಿಗೆ. ಆ ಬೆಕ್ಕಿನ ಭಯದಿಂದ ನಿರ್ಭಯವಾಗಿ ಓಡಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ, ತನ್ನ ಬೇಟೆಯನ್ನು ಹಿಡಿದಕ್ಕೂ ಅದಕ್ಕೆ ಆಗ್ತಿರಲಿಲ್ಲ ಆಹಾರ ಸಂಗ್ರಹಕ್ಕೆ. ಒಳ್ಳೆ ಅವಕಾಶ ಸಿಕ್ತು ಅಂತ ಯೋಚನೆ ಮಾಡಿ ಅದು ನಿಶ್ಚಿಂತೆ ಓಡಾಡ್ಕೊಂಡು ಹೊರಗೆ ಬಂದು ಓಡಾಡ್ಕೊಂಡಿದೆ. ತನಗೆ ಬೇಕಾದ ಚಿಕ್ಕ ಚಿಕ್ಕ ಹುಡುಗರನ್ನು ತಿನ್ನು ಓಡಾಡ್ತಾ ಇದೆ. ಈ ತನಗೆ ಮೂರು ಶತ್ರು, ಅವೆರಡಕ್ಕೆ ಬೆಕ್ಕು ಶತ್ರು, ಅದು ಪ್ರಬಲ. ಸೊ ಈ ಮುಂಗುಸಿನ ಆಶ್ರಯಿಸಿದರೆ ಏನೂ ಉಪಯೋಗ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಜೊತೆಗೆ ಆ ಗೂಬೆನ ಆಶ್ರಯಿಸಿ ಏನೂ ಪ್ರಯೋಜನ ಇಲ್ಲ, ಬೆಕ್ಕನಿಗೆಲ್ಲ ಶಕ್ತಿ ಅವಕ್ಕಿಲ್ಲ. ಆದ್ದರಿಂದ ಈ ಬೆಕ್ಕನ್ನು ಆಶ್ರಯಿಸಬೇಕು. ಇನ್ನೊಂದು ಆಶ್ಚರ್ಯ ಅಂದರೆ ಬೆಕ್ಕು ಅತ್ಯಂತ ಪ್ರಬಲ, ಮತ್ತು ಬೆಕ್ಕು ಇಲಿಗಳ ವೈರ ಇನ್ನೂ ಹೆಚ್ಚು ಪ್ರಬಲವಾದದ್ದು. ಬೆಕ್ಕಿಗೆ ಮುಖ್ಯ ಆಹಾರನೇ ಇಲಿ, ಅಂದರೆ ತನ್ನ ತಿನ್ನಲಿಕ್ಕೆ ಕಾಯ್ತಾ ಇದೆ. ಆದರೆ ಇದರಿಂದ ನಾನು ಬದುಕೋ ಸಾಧ್ಯತೆ ಇದೆ ಅಂತ ಯೋಚನೆ ಮಾಡುತ್ತಂತೆ. ಅದಕ್ಕೆ ಕಾರಣ ಏನು ಅಂದರೆ, ಬೆಕ್ಕು ನನ್ನನ್ನು ಬಿಡತಕ್ಕಂಥ ವಸ್ತು ಅಲ್ಲ, ಸದಾ ಪಕ್ಷ. ಆದರೆ ಪೇಪರಲ್ಲಿ ನೋಡ್ತಾನೆ ಇರ್ತೇವೆ, ಎಂಥವ್ರು ಸಾಯ್ತಾರೆ ಗೊತ್ತಾ, ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಮೊನ್ನೆ ನೋಡಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಸೀಟ್ ಸಿಕ್ಕಿದೆ ಆದರೂ ಪರೀಕ್ಷೆ ಚೆನ್ನಾಗಿ ಮಾಡಿಲ್ಲ, ಸತ್ತೋಗಿ ಬಿಡೋದೇ ಕೆಲಸ. ಅಂದರೆ ಯಾವುದರ ಬದುಕಿದೆ, ಯಾವುದರಲ್ಲಿ ಬದುಕಿಲ್ಲ ಅಂತಕ್ಕಂಥ ಯೋಚನೆ ಜನಕ್ಕಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ, ಇಂಥ ಕಥೆ ಕೇಳಿದಾಗ ಜೀವನದಲ್ಲಿ ಒಳ್ಳೆ ಉತ್ಸಾಹ ಬರ್ತದೆ. ಸಾಯ ದೊಡ್ಡ ಕೆಲಸ ಅಲ್ಲ, ಅದು ಮತ್ತೆ ಬದುಕಲು ಸಾಧ್ಯನೇ ಇಲ್ಲ ಯೋಚನೆ ಮಾಡಬೇಕಾದ್ರೆ. ಯಾವ ಕೆಲಸ ಬಂದ ಅದು ಎಂದು ಬೇಕಾದ್ರೂ ಮಾಡೋ ಕೆಲಸನೇ. ತುಂಬ ಕಷ್ಟ ಇದೆ, ಸತ್ತೋಗ್ತೀವಿ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದಾದರೆ ಹೇಗೋ ಸಾಯ್ತೀರಿ, ಆತ್ಮಹತ್ಯೆ ಯಾಕೆ ಮಾಡ್ಕೋಕೆ ಈ ಮಧ್ಯೆ ಹೇಗೂ ತೆಗಿತಾರೆ, ರಿಸೈನ್ ಮಾಡಿದ್ರೆ ಹೇಗೋ ಟೆಂಪ್ರರಿ ಕ್ಯಾಂಡಿಡೇಟು ಹತ್ತು ಸುತ್ತಿ ಇರ್ತಾರೆ, ರಿಸೈನ್ ಮಾಡಿ ದೊಡ್ಡಸ್ಗೆ ಮಾಡಿದಾಗತ್ತೆ. ಇದರಿಂದ ಹೇಗೋ ಹೋಗ್ತಿದ್ದಾನೆ, ಮನೆ ಕಳಿಸೇ ಕಳಿಸ್ತಾರೆ, ಅವಸರ ಪಡೋ ಕಾರಣ ಇಲ್ಲ. ಮತ್ತು ಭವಿಷ್ಯನ ಹೇಗೋ ಸಾಯದ ನಿಶ್ಚಿತ, ಜಾತಸ್ಯಗೆ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ. ಇಲ್ಲಿ ಸಾಯೋದು ದೊಡ್ಡದಲ್ಲ, ಬದುಕೋದು ಭಾರಿ ದೊಡ್ಡದು. ಅದು ಎಂಥ ಆಪತ್ಕಾಲ ಬಂದಿದೆ ಈ ಮಧ್ಯೆ, ಇದೇನೋ ಲಾಭ ಬರಲಿಲ್ಲ ಅಂತ ಸಾವಿರ ಜನ ಇದ್ದಾರೆ, ಅಲ್ಲಿ ಪ್ರಾಣ ಹೋಗ್ತಾ ಇದೆ. ಅಂತ ಹೊತ್ತಲ್ಲಿ ಬದುಕೋ ಯೋಚನೆ ಮಾಡ್ತಾ ಇದೆ. ಇನ್ನೇನು ಸ್ವಲ್ಪ ಕ್ಷಣ ಸ್ವಲ್ಪ ತಡವಾದರೂ ಕೂಡ ಪ್ರಾಣಾಪಾಯ ಸಂಭವಿಸ್ತಾ ಇದೆ. ಅಂತ ಹೊತ್ತಿನಲ್ಲಿ ಶತ್ರುಗಳ ಸಹಾಯ ಆದರೂ ತಗೊಂಡು ನಾನು ಬದುಕಬೇಕು ಅನ್ನೋ ಯೋಚನೆ ಮಾಡ್ತಾ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಇಲಿಯಿಂದ ಕಲಿಬೇಕಾದ ಪಾಠ ಇದೆ. ಅದು ಬದುಕಬೇಕು, ಶತ್ರುವಿನ ಬರಹಕ್ಕಾದರೂ ಬದುಕಬೇಕು. ಆ ಸಮಯದಲ್ಲಿ ದುರ್ಲಾಭ ತಗೊಳ್ಳಬೇಡ, ಸಲ್ಲಾಭ ತಗೋಬೇಕಷ್ಟೇನೆ. ಇಲ್ಲೂ ಇಲಿಗೆ ಬೆಕ್ಕಿನ ಮೋಸ ಮಾಡೋ ಉದ್ದೇಶ ಇಲ್ಲ, ಬೆಕ್ಕಿ ಮೋಸ ಮಾಡಬಾರದು. ಅದು ಬದುಕಬೇಕು, ತಾನೂ ಬದುಕಬೇಕು. ಒಂದು ಮನುಷ್ಯ ಇನ್ನೊಬ್ಬನು ತಾನೊಬ್ಬನು ಬದುಕಲಿಕ್ಕೆ ಎಷ್ಟು ಸಂಸಾರ ಹಾಳು ಮಾಡ್ತಾರೆ. ಕೆಲವರು ತಾನು ಒಬ್ಬನ ಬದುಕಿಗೆ ಎಷ್ಟೋ ಜನ ಸಂಸಾರ ಹಾಳು ಮಾಡ್ತಾರೆ. ನಿಜವಾಗ್ಲೂ ಫಲಾಪೇಕ್ಷೆ ಇರಬಾರದು, ಆದರೆ ಅದು ಬರೀ ಫಲಾಪೇಕ್ಷೆ ಮನುಷ್ಯ ಮಾಡ್ತಾ ಇಲ್ಲ, ದುಷ್ಫಲಾಪೇಕ್ಷೆ ಮಾಡ್ತಾ ಇದ್ದ. ಯಾವ ಫಲಕ್ಕ ಸರ್ವಥಾ ಆಸೆ ಪಡಬಾರದೋ ಅದಕ್ಕೆ ಆಸೆ ಪಟ್ಟರೆ ಮನುಷ್ಯನ ಜೀವನ ಪ್ರಾಣಿಗಳ ಜೀವನಕ್ಕಿಂತ ನಿಕೃಷ್ಟವಾಗ್ತದೆ ಅಂತ ಹೇಳೋದಕ್ಕೆ ನಿದರ್ಶನ ಇದು. ಅದು ಒಳ್ಳೆ ಯೋಚನೆ ಮಾಡಿ ಬೆಕ್ಕಿನ್ನು ತಿಳಿಸಿಕೊಡ್ತು, ನಿನ್ನ ಪರಿಸ್ಥಿತಿ ಹೇಗಿದೆ ಯೋಚನೆ ಮಾಡು. ನಿನಗೆ ಅಪಾಯ ಇದೆ, ತಪ್ಪಿಸೋಕೆ ನಾನು ತಯಾರಿದ್ದೇನೆ, ನನ್ನ ಬಿಡಿಸೋಕೆ ನೀನು ತಯಾರಾಗಬೇಕಷ್ಟೇನೆ. ಆದರೆ ಸನ್ನಿವೇಶದ ದುರ್ಲಾಭ ಮಾತ್ರ ಪಡೆಯಲಿಕ್ಕೆ ಹೋಗಬೇಡ ಅಂತ ಹೇಳಿ ಎಲ್ಲ ಎಚ್ಚರಿಕೆಯನ್ನೆಲ್ಲ ಹೇಳಿತಂತೆ. ಬೆಕ್ಕು ಅರ್ಥ ಮಾಡಿಕೊಂಡಿತು, ಆಯಿತು ನಿನ್ನ ಕಾಪಾಡೋ ಹೊಡೆ ನಂದು, ನಾನು ಎಷ್ಟತ್ರ ಬಂದರೆ ಏನೂ ಮಾಡೋದಿಲ್ಲ ಅಂತ ಭರವಸೆ ಕೊಟ್ಟಾಗ ಇಲ್ಲಿ ಹತ್ರ ಹೋಯ್ತಂತೆ. ಅದಕ್ಕೊಂದು ಖಚಿತ ಆಯ್ತು, ನಾನು ಹೇಳಿದ ಮಾತ್ರ ಅದು ಅರ್ಥ ಆಗಿದೆ. ಅಲ್ಲೊಂದು ಮಾತು ಹೇಳುತ್ತದೆ, ಎಷ್ಟೇ ಶತ್ರುವಾಗಿದ್ದರೂ ಕೂಡ ಬುದ್ಧಿ ಇದ್ದವನು ಸಹವಾಸ ಮಾಡಬೇಕೇ ಹೊರತು ದಡ್ಡ ಎಷ್ಟು ಪ್ರಿಯ ಮಿತ್ರ ಸಹವಾಸ ಮಾಡಬಾರದು ಅಂತ ಹೇಳಿಬಿಡುತ್ತೆ. ದಡ್ಡ ಸ್ನೇಹಿತ ಇರೋದಕ್ಕಿಂತ ಬುದ್ಧಿವಂತ ಶತ್ರು ಇರೋದು ವಾಸಿ ಅಂತ ಹೇಳುತ್ತೆ. ಅದನ್ನೇ ಕನಕದಾಸರು ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂತ ಹೇಳಿಬಿಡ್ತಾರೆ. ಅಜ್ಞಾನಿಗಳ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಒಳ್ಳೆ ಜ್ಞಾನ ಜಗಳಾಡ್ತಾರೆ ವಿಷಯ ಗೊತ್ತಾಗುತ್ತೆ. ಕೊನೆ ಪಕ್ಷ ಎಷ್ಟೋ ವಿಷಯ ತಿಳ್ಕೊಳ್ಳೋದಕ್ಕೆ ಬರುತ್ತೆ. ಅದು ಮಹಾಭಾರತದ ವಾಕ್ಯನ ಕನಕದಾಸರು ಹಾಗೆ ಇಟ್ಟಿದ್ದಾರೆ. ಆದ್ದರಿಂದ ಒಬ್ಬ ಶತ್ರು ಪಂಡಿತನಾಗಿದ್ದರೆ ಅವನ ಸಾಹಸನ ಕಳ್ಕೊಳ್ಳೋದಕ್ಕೆ ಹೋಗಬಾರದು. ವೈರ ಮಾಡಿಕೊಂಡಿದ್ರೂ ಪರವಾಗಿಲ್ಲ, ಅವನಿಂದ ಉಪಯೋಗ ಪಡೆಯಲಿಕ್ಕೆ ಬರುತ್ತೆ. ಆದರೆ ಮೂರ್ಖರ ಸಹವಾಸ ಮಾತ್ರ ಏನು ಮಾಡಿದ್ರೂ ಮಾಡಬಾರದು. ಮಹತ್ ಸೇವಾಂ ದ್ವಾರ ಮಾಹುರು ವಿಮುಕ್ತೇಹೇ ತಮೋ ದ್ವಾರಂ ಯೋಷಿತಾಂ ಸಂಗಿ ಸಂಗಂ. ದೊಡ್ಡವರ ಸೇವೆ ಉತ್ತಮರ ಸೇವೆ ಯಾವ ಕಾಲಕ್ಕೆ ನಮಗೆ ತಾರಕ, ಅದೇ ಅಧಮರ ಸೇವೆ ಅತ್ಯಂತ ಮಾರಕ ಅನ್ನೋ ತತ್ವವನ್ನು ಇಲಿ ಈ ಇಲಿ ಬುದ್ಧಿವಂತ ಬೆಕ್ಕು ಬುದ್ಧಿವಂತ ಅಂತ ಅರ್ಥ ಮಾಡ್ಕೊಂಡು ಮಾತಾಡ್ತಿದೆ. ಯಾತಕ್ಕೆ ಅಂದರೆ ಅದು ಅರ್ಥ ನನ್ನ ಮಾತು ತಿಳ್ಕೊಂಡಿದೆ, ತಾನು ಬದುಕಬೇಕಾದ್ರೆ ನನ್ನ ಬಿಡಬೇಕು ಅರ್ಥ ಮಾಡಿಕೊಂಡಿದೆ. ಈ ತಿಳುವಳಿಕೆ ಇದ್ರೆ ಖಂಡಿತ ಮನುಷ್ಯ ಬದುಕ್ತಾನೆ. ಒಳ್ಳೆ ನಂಬಿಕೆ ಬಂತು, ಹತ್ರ ಹೋಯ್ತು. ಎಷ್ಟು ಹತ್ರ ಹೋಯ್ತು ಅಂದರೆ ಅದು ತೊಡೆಬೆ ಮಾಡ್ಕೊಂಡ್ಬಿಡ್ತು ಅಂತ ಹೋಗ್ಬಿಡ್ತು ಇಲಿ ಹೋಗಿಬಿಟ್ಟು. ಯಾ ತಾನೇ 100% ಸೇಫು, ಬೆಕ್ಕು ತಾನು ಕೊಲ್ಲೋದಿಲ್ಲ. ಆದ್ದರಿಂದ ಈ ಕಡೆ ಅವೇರ್ ಮಾಡ್ತಿದೆ, ಸ್ವಲ್ಪ ಅವಕಾಶ ಸಿಕ್ಕರೂ ಸಾಕು, ಆ ಮುಂಗುಸಿ ಕಾಯ್ತಿದೆ, ಗೂಬೆ ಕಾಯ್ತಿದೆ. ಯಾವಾಗ ಬೆಕ್ಕಿನ ತೊಡೆ ಮೇಲೆ ಮಲ್ಕೊಂಡು ಬಿಡ್ತೋ ಅಲ್ಲಿಗ ನಿರಾಶೆ ಆಗೋಯ್ತು ಅವಳಿಗೆ, ಇನ್ನೇನು ಚಾನ್ಸ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು. ಆ ಬೆಕ್ಕಿನ ಹತ್ರ ಅಷ್ಟು ಹತ್ರ ಇದ್ದಾಗ ನಾವೇನು ಮಾಡೋಕ್ಕಾಗೋದಿಲ್ಲ, ನಾನು ದೂರದಿಂದಲೇ ಬೆಕ್ಕು ನಮ್ಮನ್ನು ತಿನ್ನೋದಕ್ಕೆ ಹಾರಿ ಬರ್ತಾ ಇತ್ತು, ಇನ್ನು ಹತ್ರ ಹೋಗಿ ಏನು ಮಾಡೋ ಸಿಗ್ತಿಲ್ಲ ಅವಿಲ್ಲ ಅಂತ ಹೇಳಿ ನಿರಾಶವಾಗಿಬಿಟ್ಟುವಂತೆ. ಆಯಿತು ಅಕಸ್ಮಾತ್ ದೂರ ಬಂದರೆ ಅವಾಗ ನಮ್ಮ ಪರಾಕ್ರಮ ತೋರಿಸೋಣ ಅಂತ ಹೇಳಿ ಹೊಂಚಾಗ್ತಾ ಕಾಯ್ತಾ ಇವೆ. ಅಂತೂ ಸದ್ಯಕ್ಕಂತೂ ಸೇಫ್ ಅದು, ಈಗ ಹತ್ರ ಬಂದು ತಿನ್ನೋ ಸ್ಥಿತಿಯಲ್ಲ ಅವಿಲ್ಲ. ಒಂದು ಹಂತವನ್ನು ದಾಟಿ ಆಯ್ತು ಈಗ ಅಷ್ಟೊತ್ತಿ ಸರಿಯಾಗಿ ಆ ಬೆಕ್ ಕೇಳೋದು ಶುರು ಮಾಡಿ ಸ್ವಲ್ಪ ನಿದ್ದೆ ಮಾಡ್ತೇನೆ ಅಂತ ಆರಾಮಾಗಿ ತಮಾಷೆ ನೋಡಿದ್ರೆ ಅದು ಹೋಗ್ಬಿಟ್ಟು ಭಾಳ ಸುಸ್ತಾಗಿತ್ತು ಎಷ್ಟೇ ಯೋಚನೆ ಆಗಿತ್ತಂತೆ. ಆ ನಿದ್ದೆ ಹೋಗ್ಬಿಡ್ತು ಆರಾಮ ಸ್ವಲ್ಪ ಮಲಗಿಬಿಡ್ತಂತದ್ದು ತಮಾಷೆ. ಶತ್ರುಗಳ ಇದರ ಮೇಲೆ ತೊಡವೇನು ಮಲಗೋದು ಅಂದರೆ ಅಸಾಧ್ಯ ಅದು ಒಂದು. ಆದರೆ ಯಾತಕ್ಕೆ ನಂಬಿಕೆ ಬಂದಿದೆ, ತಾನನ್ನು ಬೆಕ್ಕು ಕೊಲ್ಲೋ ಸಾಧ್ಯತೆ ಇಲ್ಲ, ಈಗ ಏನು ಮಾಡಿದ್ರು ಕೊಲ್ಲೋದು ಸಾಧ್ಯ ಇಲ್ಲ, ಸದ್ಯನ ಸ್ವಲ್ಪ ವಿಶ್ರಾಂತಿ ತಗೊಂಡು ಸ್ವಲ್ಪ ನಾನು ಮುಂದೆ ಯೋಚನೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಆರಾಮ ನಿದ್ರೆ ಮಾಡಿತು. ಸ್ವಲ್ಪ ಹೊತ್ತಿಗೆ ಎದ್ದಿತ್ತು, ಮನುಷ್ಯ ನಿದ್ದೆ ಮಾಡಿದೆ ಮಾಡಲಿಲ್ಲ, ಆರಾಮ ಇಟ್ಕೊಂಡು ಯಾವುದಷ್ಟರ ಮಟ್ಟಿಗೆ ಮಾಡಲಿಲ್ಲ ಅದು ಒಂದು. ಇವತ್ತು ಅಷ್ಟು ನಿದ್ದೆ ಯಾವ ಪ್ರಾಣಿನೂ ಮಾಡೋದಲ್ಲ, ಇದು ಆಶ್ಚರ್ಯ ಅಂತ ಕೇಳಿದರೆ ಅತಿ ಹೆಚ್ಚು ನಿದ್ದೆ ಮಾಡೋದು ಮನುಷ್ಯ ಒಂದೇ. ಅದು ಒಳ್ಳೆ ಇಂಪಾರ್ಟೆಂಟ್ ಕೆಲಸ ಇದ್ದಾಗಲೂ ಮಾಡಿಬಿಡ್ತಾನೆ ಬಹಳ ಆಶ್ಚರ್ಯ ಅಂತ ಕೇಳಿದರೆ. ಆದರೆ ಅದು ಆರಾಮ ಸ್ವಲ್ಪ ಹೊತ್ತು ಮಾಡ್ತಾ ತಕ್ಷಣ ಎದ್ದು ಬಿಡುತ್ತೆ. ಶ್ರಮ ಪರಿಹಾರಕ್ಕೋಸ್ಕರ ಮಾಡ್ತಾನೆ, ಬೇರೆವಿಲ್ಲ ಅವೆಲ್ಲ. ಆಯಾಸ ಆಗಿತ್ತು ಹೋಗಬೇಕು, ಅಷ್ಟೊತ್ತಿ ಬೆಕ್ಕು ಹೇಳ್ತಾ ಇದೆ ಇಲ್ಲಿ ಬೆಳಗಾಗ್ತಾ ಇದೆ ಭಾಳ ಕಷ್ಟ ಬಂದುಬಿಟ್ರೆ ಕಷ್ಟ ಅಂತ ಯೋಚನೆ ಮಾಡಬೇಡ ಅಂತ ಹೇಳಿ ಆ ಬಲೆ ಹಾಕಿದ್ನಲ್ಲ ಒಂದೊಂದೇ ಎಳೆ ಕಟ್ ಮಾಡೋಕ್ಕೆ ಶುರು ಮಾಡ್ತಂತೆ. ಒಂದು ಇಲಿ ಹಲ್ಲು ಭಾರಿ ಸ್ಟ್ರಾಂಗ್ ಅದು, ಅನೇಕ ನೋಡಿರಬೇಕು ಇಲಿ ಎಷ್ಟು ಸ್ಟ್ರಾಂಗ್ ಅಂತ ಕೇಳಿದರೆ ಏನು ತಿಳ್ಕೊಂಡು ಕೊಡ್ಕೊಂಡು ಬರುತ್ತೆ, ಆರ್ ಸಿ ಸಿ ಕೊಡ್ಕೊಂಡು ಬರೋ ಸಾಮರ್ಥ್ಯ ಪಕ್ಕದ ಸೈನ್ ಮಾಡ್ಕೊಂಡು ಬಂದ್ಬಿಡುತ್ತೆ. ಇದು ಆಶ್ಚರ್ಯ ಅಂತ ಕೇಳಿದೆ. ಇಲಿಗಳ ಹಲ್ಲು ಅಂದರೆ ಭಾರಿ ತೀಕ್ಷ್ಣ ಅದು, ಆದರೆ ಬಲೆ ಕತ್ತರಿಸೋದು ಏನೋ ಕಷ್ಟ ಅಲ್ಲ ಅದಕ್ಕೆ. ಎಂಥೆಂಥ ಸಾಹಸ ಮಾಡುತ್ತೆ ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಧಾನವಾಗಿ ಒಂದೊಂದೇ ಕಚ್ತಾ ಬಂತು, ತುಂಡು ಮಾಡ್ತಾ ಬಂತು. ಬೆಕ್ಕು ಅವಸರ ಮಾಡ್ತಿದೆ, ಬೇಕತ್ತರಿಸು ಬೇಕತ್ತರಿಸು ಅಂತ ಹೇಳಿದರೆ ನಾನು ಅಷ್ಟು ದಡ್ಡನಲ್ಲ ಅಂತ ಹೇಳುತ್ತಂತೆ. ಅಷ್ಟು ದಡ್ಡನಲ್ಲ ನಾನು, ಬೇಕತ್ತರಿಸಿ ಏನಾಗುತ್ತೆ ಅಂತ ನನಗೆ ಗೊತ್ತು ಅಂತ ಹೇಳುತ್ತದೆ. ಬೇಕತ್ತರ ಸೇರಾದ್ರೆ ಬಿಡುಗಡೆ ಮಾಡಿಬಿಟ್ಟೆ ಬರಲ ಅಂತಿದ್ದೆ ಬಂದಿರ ಕೆಲಸ ಮಾಡ್ತೇನೆ ನೀನೀಗ. ನಿನಗೆ ಅಪಾಯ ಇರೋದಿಲ್ಲ ಆಗ, ನಿನಗೆ ಅಪಾಯ ಇದೆ ಸುಮ್ಮನೆ ಇದ್ದೆ ಅಷ್ಟೇ. ಈಗ ನಿನಗೆ ಅಪಾಯ ಇದೆ ಸುಮ್ಮನೆ ಇದ್ದೆ ಹೊರತು ನಾನು ರಕ್ಷಣೆ ಮಾಡೋ ಉದ್ದೇಶ ನಿಜವಾಗಲೂ ನಿನಗಿಲ್ಲ. ನೀನು ಬದುಕೋ ಉದ್ದೇಶ ಇದೆ ಅಷ್ಟೇನೆ. ನಾನೇನಾದರೂ ಒಟ್ಟಿಗೆ ಕತ್ತರಿಸಿಬಿಟ್ರೆ ಮೊದಲು ನನ್ನನ್ನೇ ಕತ್ತರಿಸಿತ್ತೀನಿ. ಅದಕ್ಕೆ ನನಗೆ ಗೊತ್ತು ಯಾವಾಗ ಕಟ್ ಮಾಡಬೇಕು ಅಂತ ಗೊತ್ತಿದೆ ನನಗೆ ಅಂತೇಳಿ ನಿಧಾನ ಕಟ್ ಮಾಡ್ತಾ ಹೋಯ್ತಂತೆ. ಸೊ ಬೆಳಗ್ಗೆ ಬೆಳಗ್ಗೆ ಕೆಲಸ ಆಗಬೇಕದು. ಆಮೇಲೆ ಒಂದನ್ನು ಉಳಿಸ್ಕೊಂಡಂತ ಅಷ್ಟೇನೆ, ಒಂದು ಕೀ ಪಾಯಿಂಟ್ ಇರುತ್ತೆ ಅನ್ನೊಂದೇ ಉಳಿಸ್ಕೊಂಡ್ಬಿಟ್ಟು ಹಾಗೆ ಕಾಯ್ತಾ ಇದೆ. ಮತ್ತೆ ಬೇಗ ಬಿಚ್ಚು ಬರ್ತಾ ಇದ್ದಾನೆ ಅಂತ ಬರಲಿ, ಏನು ಯೋಚನೆ ಮಾಡಬೇಡ. ಮಾತು ಕೊಟ್ಟಿದ್ದೇನೆ ಉಳಿಸ್ಕೊತೇನೆ, ಆಯ್ತೋ ಇಲ್ಲೋ. ನಿನ್ನ ಕಾಪಾಡೋ ಜವಾಬ್ದಾರಿ ನಂದು, ಖಂಡಿತ ನಿನ್ನ ಉಳಿಸೇ ಉಳಿಸ್ತೇನೆ. ಆದರೆ ಈ ಮಧ್ಯೆ ನಾನು ಉಳ್ಕೋಬೇಕಲ್ಲ, ಅದಕ್ಕಾಗಿ ಮೊದಲೇ ನಿನ್ನ ಬಲೆಯ ಪೂರ್ತಿ ಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿತ್ತಂತೆ. ಬೆಕ್ಕಿಗೆ ಅರ್ಥ ಆಯಿತು, ಇಲ್ಲಿ ಭಾರಿ ಬುದ್ಧಿ ಇದೆ ಇದಕ್ಕೆ ಅಂತ ಅರ್ಥ ಆಯಿತು. ಏನಾದರೂ ಮಾಡಿ ತಿನ್ನಲಿಕ್ಕೆ ಪ್ರಯತ್ನ, ಅದು ಇಷ್ಟು ಆಸೆಯಲ್ಲೂ ಕೂಡ ಸಭೆ ಸಿಕ್ಕರೆ ತಿನ್ನಬೇಕು ಅಂತೇಳಿ. ಆದರೆ ಒಂದು ಜಾಣತನ, ತನ್ನ ಪ್ರಾಣ ಕಳ್ಕೊಂಡು ತಿನ್ನಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರಾಣ ಉಳಿಸ್ಕೊಂಡು ತಿನ್ನೋದಾದರೆ ತಿನ್ನಬೇಕು ಅಂತ ಅದು ಇಲ್ಲಿಗೆ ಅರ್ಥವಾಗಿದ್ದರಿಂದ ಅದು ಒಂದು ಮಾತ್ರ ಮಾಡೋದಿಲ್ಲ ಅಂತ ಒಂದೆಲೆ ಮಾತ್ರ ಬಿಟ್ಟು ಎಲ್ಲದನ್ನ ಕಟ್ ಮಾಡಿ ಕೂತ್ಕೊಂಡು ಬೆಳಗಾಯಿತು. ಅಷ್ಟೊತ್ತಿಗೆ ಗೂಬೆಗಂತ ಯಥಾ ಪ್ರಕಾರ ಕಣ್ಣು ಕಾಣೋದಿಲ್ಲ. ಅದಕ್ಕೆ ಗೂಬೆ ಪೂರ್ತಿ ಹೊರಟು ಹೋಯ್ತೇನೆ, ಅವಶ್ಯದಿಂದ ನನ್ನ ಕೈ ಸಾಧ್ಯ ಇಲ್ಲ ಅಂತೇಳಿ ಅಷ್ಟೊತ್ತಿ ಸರಿಯಾಗಿ ಬೇಡ ದೂರದ ಬಲಕ್ಕೆ ಶುರು ಮಾಡಿದ. ಪರಿಹ ಅವನು ಬರ್ತಾ ಇದ್ದಾನೆ ದೂರದಿಂದ, ಭಯಂಕರ ವಿಕೃತ ವ್ಯಕ್ತಿ ಅಂತವನು. ಮನುಷ್ಯ ಎಂತೆಂಥ ಕೆಲಸ ಮಾಡ್ತಾನೋ ಅಂತಂಥ ವರ್ಚಸ್ಸು ಮುಖದಲ್ಲಿ ಬರುತ್ತಂತವನಿಗೆ. ಒಳ್ಳೆ ಸೌಮ್ಯವಾದ ವಾತಾವರಣದಲ್ಲಿದ್ದರೆ ಅವನ ಸೌಮ್ಯ ಕಾಂತಿ ಬರುತ್ತೆ. ಟೆನ್ಷನ್ ಮಧ್ಯೆ ಇರೋದಾದ್ರೆ ಅವನು ಡಿಸ್ಟರ್ಬ್ಡ್ ಫೇಸ್ ಇರುತ್ತೆ ಅವನಿಗೆ. ದುಷ್ಟರ ಮಧ್ಯೆ ಇದ್ದಾಗ ಭಯಾನಕವಾದ ಇದೇ ಬರುತ್ತೆ. ಅದಕ್ಕೆ ಹೇಳ್ತಾರೆ ಯಾವುದನ್ನು ಸತತ ಟಚ್ಚಲ್ಲಿರ್ತಾನೋ ಅಂಥ ಒಂದು ಮುಖಭಾವ ಮನೋಭಾವ ಬರೋದು ತೀರ ಸಹಜ. ಅದು ತುಂಬ ಒಳ್ಳೆಯವ್ರ ಮಧ್ಯೆ ಇದ್ದಾಗ ಕೆಟ್ಟವರು ಗಲಾಟೆ ಮಾಡೋಕ್ಕಾಗೋದಿಲ್ಲ, ಅದು ಇಂಪ್ಯಾಕ್ಟ್ ಇರ್ತದೆ. ಆ ಥರ ಅಷ್ಟೇ ಮಧ್ಯೆ ಮಾಡಿದ್ರೆ ಆಭಾಸ ಆಗುತ್ತೆ. ಸ್ವಲ್ಪ ಟೈಮ್ ಸಿಕ್ಕರೆ ಚಾನ್ಸ್ ಸಿಕ್ಕರೆ ಶುರು ಮಾಡಿಬಿಡ್ತಾನೆ ಅದರಲ್ಲಕ್ಕೆ, ಇಲ್ಲದವ್ರು ಮಾಡೋಕ್ಕಾಗೋದಿಲ್ಲ ಅವನಿಗೆ. ಆದ್ದರಿಂದ ತುಂಬ ಬುದ್ಧಿವಂತ ಹುಡುಗರು ಮಧ್ಯೆ ಇದ್ದಾಗ ಒಬ್ಬ ಹುಡುಗ ದಡ್ಡವನಿಗೆ ಅಮರ್ಯಾದೆ ಪ್ರಶ್ನೆ ಅದು. ಮತ್ತೆ ಮನಸ್ಸೇ ಒಪ್ಪೋದಿಲ್ಲ ಅವನಿಗೆ, ಹಾಗೆ ಮಾಡೋದು ಸರಿಯಲ್ಲ ಅಂತ ಒಂದು ವಿವೇಕ ಹೇಳಿಬಿಡುತ್ತೆ. ಆದರೆ ಅದಿಲ್ಲದೆ ಹೋದಾಗ ಮಾತ್ರ ಮನುಷ್ಯನಲ್ಲಿ ಸಹಜವಾದ ಪ್ರವೃತ್ತಿನೇ ಹೊರಗೆ ಬರೋದು. ಅವನು ಹೇಳಿ ಕೇಳಿ ಕಟಕ, ಅವನು ಪ್ರಾಣಿ ಹಿಂಸಕ. ಅವನ ಮುಖ ಭಯಂಕರ ಆಕಾರದಲ್ಲಿ ಕಾಣ್ತಾ ಇದ್ದಂಥವನು. ಅವನು ಬರೋಕ್ಕೆ ಶುರು ಮಾಡಿದ, ಹತ್ರ ಬರ್ತಾ ಇದ್ದಾನೆ, ಬೈಲು ಹಿಡ್ಕೊಂಡ್ಬಿಟ್ಟು ಆಯುಧ ಹಿಡ್ಕೊಂಡು ಬರ್ತಾ ಇದ್ದಾನೆ, ಬೆಕ್ಕಿಗೆ ಪ್ರಾಣ ಸಂಕಟ ಬಂದುಬಿಡ್ತಾನೆ ಅಂಥೇಳಿ. ಹತ್ರ ಬರೋದು ಸುಮ್ಮನೆ ಇತ್ತಂತೆ. ಯೋಚನೆ ಮಾಡಬೇಡ, ಅದನ್ನು ಕಾಪಾಡೋ ಜವಾಬ್ದಾರಿ ಧೈರ್ಯ ಕೊಡ್ತಾನೆ ಇದೆ. ಇನ್ನೇನು ತೀರ ಹತ್ರ ಬಂದವರು ಸರಿಯಾಗಿ ಕೊನೆಯದನ್ನು ಕಟ್ ಮಾಡಿ ಕಷ್ಟ ಹೊಡೆಯಬಿಡ್ತಂತೆ. ಅಲ್ಲಿಂದ ಇಲ್ಲಿ ಸೀದ ಬಿಲ ಪ್ರವೇಶ, ಬಿಲು ಕೋಲಕ್ಕೆ ಅಡ್ಡಿ ಇಲ್ಲ ಅದಕ್ಕೀಗ. ಬಿಲ್ ಯಾವಾಗ ಅವನು ಬಂದ, ಈ ಮುಂಗುಸಿನ ಹೊಡೆಯುತ್ತೆ, ತಾನು ಹೊಡೆದು ಡೈರೆಕ್ಟಾಗಿ ಹೊಡಿತಾನೆ ಅಂತೇಳಿ. ಮುಂಗುಸಿ ಹೊರಟೋಯ್ತು ಸೇಫ್, ಗೂಬೆ ಕಣ್ಣೆ ಕಾಣೋದಿಲ್ಲ ಸುರಕ್ಷಿತ, ಹೊರಗೆ ಬರಲಿಕ್ಕೆ ಅಡ್ಡಿ ಇಲ್ಲ ಈಗ. ಅದು ನಿಜವಾಗ್ಲೂ ಏನು ಮಾಡುವಾಗಿತ್ತು ಗೊತ್ತಾ, ಇಲ್ಲಿ ಈಗ ತಾನು ಕಟ್ ಮಾಡದೆ ಹೊರಗೆ ಬಂದರೆ ನಡೋಗ್ತಿತ್ತು, ಬೆಕ್ಕು ಸತ್ತೋಗ್ತಿತ್ತು ಗ್ಯಾರಂಟಿಯಾಗಿ. ಆದ್ರೆ ಕೊಟ್ಟು ಮಾತು ತಪ್ಪಲಿಲ್ಲ ಅದು. ಶತ್ರುವಿಗೆ ಮಾತು ಕೊಟ್ಟಿದ್ದೇನೆ, ತನ್ನ ಪ್ರಾಣ ಉಳಿಸಿದೆ, ಆದ್ದರಿಂದ ಅವನು ಕೊಟ್ಟು ಮಾತು ನಡೆಸಬೇಕು. ಎಷ್ಟು ಅಪೂರ್ವವಾದ ಮಾತಿತ್ತು, ಎಷ್ಟೋ ಜನ ಇವತ್ತು ಮೊದಲು ಲಂಚನೆ ತಗೊಳ್ಬಾರ್ದು. ಲಕ್ಷಾಂತರ ತಗೊಂಡು ಮೋಸ ಮಾಡ್ತಾರಲ್ಲ ಅವ್ರ ಕತೆ ನೋಡಬೇಕು ಅದನ್ನು. ಅಂದರೆ ಪ್ರಾಣಿ ಮೋಸ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೆ ಪಾಪ. ಅದೇನಾದರೂ ಬುದ್ಧಿವಂತಿಕೆ ಮಾಡೋದಾಗಿದ್ದರೆ, ಮೋಸ ಮಾಡೋದಾಗಿದ್ದರೆ, ಆ ಎಳೆ ಹಾಗೆ ಬಿಟ್ಟು ಹೋಗಿದ್ರೆ ಬೆಕ್ಕಿನ ಪರ್ಮನೆಂಟ್ ಸಾಲ್ವ್ ಆಗ್ತಿತ್ತು ಪ್ರಾಬ್ಲಮ್. ಇದಕ್ಕೆ ಬೆಕ್ಕಿಂದ ಹೇಗೂ ಕೊಂದು ಬಿಡ್ತಿದ್ದ ಅಂದರೆ ನಿಶ್ಚಿಂತೆಯಾಗಿರ್ಬೋದಾಯ್ತು, ವ್ಯವಸ್ಥೆ ಮಾಡಲಿಲ್ಲ. ಇವತ್ತು ನಾನು ಬದುಕಲಿಕ್ಕೆ ಕಾರಣವಾಗಿದ್ದು ಬೆಕ್ಕು. ಆದ್ದರಿಂದ ನಾನು ಮಾತು ಕೊಟ್ಟದ್ದೆ ನಡ್ಕೊಳ್ಳೇಬೇಕು ಅಂತ ಯೋಚನೆ ಮಾಡಿ ಬಲೆಯನ್ನು ತುಂಡು ಮಾಡಿ ತಾನು ಹೋಗಿ ತನ್ನ ಬೆಲೆಯೊಳಗೆ ಸೇರ್ಕೊಂಡ್ಬಿಡ್ತು. ಆ ಬೆಕ್ಕು ತಕ್ಷಣ ಹಾರಿ ಅದು ಹೊರಟೋಯ್ತು. ಯಾವಾಗ ಬಲೆಯಿಂದ ಪಾರ ಆಯ್ತಾ ಹೊರಟೋಯ್ತು. ಆ ಬೇಡ ನೋಡಿದ್ರೆ ನಿರಾಶೆ ಆಯ್ತಂತ ಅವನಿಗೆ. ಇಷ್ಟು ಇಡೀ ದಿವಸ ಬಲೆ ಹೇಗೆ ಬೇರೆ ಪ್ರಾಣಿನೂ ಬಿದ್ದಿಲ್ಲ, ಬಿಕ್ಕೊಂದು ಬೆಗ್ಗು ತಪ್ಪಿಸ್ಕೊಂಡು ಹೋಯ್ತಲ್ಲ, ದುಃಖದಿಂದ ಸ್ವಲ್ಪ ಹೊತ್ತು ಕಾದು ಮತ್ತೆ ಹೊರಟೋಗ್ಬಿಟ್ಟನಂತ. ಒಂದು ಶಾಂತಿ ವಾತಾವರಣ ಉಂಟಾಯ್ತಾಗ. ಅಷ್ಟೊತ್ತು ಸರಿಯಾಗಿ ಬೆಕ್ಕು ಹೊರಗೆ ಬಂತು, ಮತ್ತೆ ಬರೀ ತಪ್ಪಿಸ್ಕೊಂಡು ಬೆಕ್ಕು ಹೊರಗೆ ಬಂತು. ಇಲ್ಲಿನ ಕರೀತಾ ಇದೆ, ಇಲ್ಲಿ ಬಾ ಅಂತ ಕರೀತಂತೆ. ಇಲ್ಲಿ ಬಾ ಅಂತ ಕರೆದಾಗ ಇಲ್ಲಿ ಬಿಲದಲ್ಲಿ ಮಾತಾಡ್ತಾ ಇದೆ, ಏನು ಅಂತ ಕೇಳಿತಂತೆ. ನೋಡು ಅವನು ಹೊರಟೋಗಿದ, ನಾವಿಬ್ಬರು ತುಂಬ ಸ್ನೇಹಿತರು, ನನ್ನ ಪ್ರಾಣ ನೀನು ಉಳಿಸಿದ್ದಿ, ನಿನ್ನ ಪ್ರಾಣ ನಾನು ಉಳಿಸಿದ್ದೇನೆ, ಇನ್ನು ತುಂಬ ಸ್ನೇಹಿತರಾಗಿರೋಣ, ಬಾ ಅಂತ ಕರೀತಂತೆ. ಇಲ್ಲಿ ಹೇಳುತ್ತೆ, ನೋಡು ಇಂಥ ಮಾತಿನ ಮರಳಾಗೋದಿಲ್ಲ ಅಂತ ಹೇಳುತ್ತೆ. ಈ ಮಾತಿ ಮರಳಾಗೋದಿಲ್ಲ, ನನ್ನ ಸ್ಥಾನವನ್ನು ನನಗೆ ಗೊತ್ತು ಅಂತ ಹೇಳಿದ್ದೆ, ನಾನು ಯಾರು ಅಂತ ನನಗೆ ಗೊತ್ತಿದೆ. ಇದು ಬಹಳ ಮುಖ್ಯ, ಇದು ಮನುಷ್ಯ ತನ್ನನ್ನು ಯಾರು ಅಂತ ಮರಿಬಾರದು. ಈ ಮಧ್ಯೆ ನಾನು ಇಲ್ಲಿ ನೀನು ಬೆಕ್ಕು, ನಾವಿಬ್ಬರು ಜಾತ್ಯಾ ವೈರಿಗಳು, ಒಬ್ರಿಗೂ ನಿನಗೆ ಆಹಾರ ನಾನು. ಆದ್ದರಿಂದ ನಿನ್ನ ಹತ್ರ ಬಂದು ಸಿಕ್ಕಾಕೊಂಡು ನೀನು ತಿಂದರೆ ತಪ್ಪು ನಿಂದಲ್ಲ, ತಪ್ಪು ನಂದಾಗುತ್ತೆ ಅಷ್ಟೇ. ನಾನು ಬಾಯಲ್ಲಿ ನೇರ ಬಂದು ಬಿದ್ದಾಗತ್ತೆ, ನಾನು ಬರೋದಿಲ್ಲ ಅಂತ ಹೇಳಿತಂತೆ. ಆಗ ಅದು ಹೇಳುತ್ತೆ, ಛೇ ಹಾಗಲ್ಲ, ನಾವಿಬ್ಬರು ಇವತ್ತು ಎಷ್ಟು ಜೊತೆಯಾಗಿದ್ದೇವೆ, ನನ್ನ ಪ್ರಾಣ ಉಳಿಸ್ತಂತ ನಿನ್ನ ನಾನು ತಿಂದುಬಿಡ್ತೇನಾ, ಸಾಧ್ಯ ಇಲ್ಲ ಅಂತ ಹೇಳಿತಂತೆ. ನೋಡು ಅದು ನಾನು ಒಪ್ಪೋದಿಲ್ಲ ಅಂತ ಹೇಳುತ್ತೆ, ಒಪ್ಪೋದಿಲ್ಲ. ನೀನು ಆಗಲೂ ತಿನ್ನಲಿಕ್ಕೆ ತಯಾರಾಗಿದ್ದವನೇ, ನಿರ್ವಾಹ ಇಲ್ಲದ್ದು ಬಿಟ್ಟಿದ್ದೆ ಅಷ್ಟೇ ಹೊರತು ನನ್ನನ್ನು ಕೃಪೆಯಿಂದೇನು ಬಿಟ್ಟವನಲ್ಲ. ನೀನು ನಿನಗೆ ಅಗತ್ಯ ಇತ್ತು ಅಂತ ಹಾಗೆ ಮಾಡಿದ್ದೆ ಅಷ್ಟೇ. ಈ ಅಗತ್ಯ ನಿನಗಿಲ್ಲ ಅಂದಮೇಲೆ ನನ್ನನ್ನು ಬಿಡೋ ಸಾಧ್ಯತೆ ಇಲ್ಲ, ನನ್ನ ನಿರೀಕ್ಷೆ ಕೂಡ ಮಾಡೋದಿಲ್ಲ ಅದನ್ನು. ಇನ್ನೊಂದು ಮಾತು ಹೇಳುತ್ತೆ, ಅಕಸ್ಮಾತ್ ನೀನು ಬಿಡ್ತೀನಿ ಅಂತ ತಿಳ್ಕೊಳ್ಳೋಣ, ನೀನೇನೋ ಭಾರ್ಯ ಬಿಟ್ಟುಬಿಡು, ನಿನ್ನ ಹೆಂಡತಿ ಮಕ್ಕಳನ್ನು ಬಿಡ್ತಾರ ಅಂತ ಹೇಳ್ತಂತೆ. ಅವರೇನು ಉಪಕಾರ ಮಾಡಿಲ್ವಲ್ಲ, ನಾನೀಗ ಹೆಂಡತಿ ಮಕ್ಕಳು ತಿಂದು ಹಾಕಿಬಿಡ್ತಾರೆ, ಅವ್ರಿಗೆ ಹಸಿವಾಗಿರುತ್ತೆ ಈ ಮಧ್ಯೆ. ಆದ್ದರಿಂದ ನಾನೀಗ ಆ ರೀತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳುತ್ತೆ, ನೋಡು ನಾನಂಥವನಲ್ಲ, ಭಾರಿ ಧರ್ಮಜ್ಞನಾದವನು, ಕೃತಜ್ಞತೆ ನನ್ನಲ್ಲಿಲ್ಲ, ಕೃತಜ್ಞತೆ ಇದೆ ಹೊರತು ಕೃತಜ್ಞತೆ ಇಲ್ಲ. ನನ್ನ ಆಡಿ ತಿಳ್ಕೊಬೇಡ, ದಯವಿಟ್ಟು ಬಾ, ನಾವಿಬ್ಬರು ಒಂದಾಗಿ ವಾಸ ಮಾಡೋಣ ಅಂತ ಹೇಳಿದ್ದಂತೆ. ಅದು ಹೇಳುತ್ತೆ, ನೋಡು ಹೆಚ್ಚು ಮಾತಾಡೋಕೆ ಇಷ್ಟಪಡೋದಿಲ್ಲ, ಇದು ನೀ ನನಗೆ ಆಹಾರ, ನಿನಗಿದು ಆಹಾರದ ವೇಳೆ, ನೀ ತಿನ್ನಕ್ಕೆ ಕಾಯ್ತಾ ಇದೆಯಾ ನನಗೆ ಗೊತ್ತಿದೆ. ಊಟದ ಟೈಮ್ ಅವಕ್ಕೂ ಒಂದು ಟೈಮ್, ಮನುಷ್ಯನಿಗೆ ಟೈಮ್ ಇಲ್ಲ, ಯಾವಾಗ ಬೇಕಾದ್ರೂ ತಿನ್ನೋ ಮನುಷ್ಯ ಒಂದೇ, 24 ತಾಸು ತಿಂತಾ ಇರ್ತಾರೆ, ಪ್ರಾಣಿಗಳು ಹಾಗೆಲ್ಲ ತಿನ್ನೋದಿಲ್ಲ, ಆ ಟೈಮಿನಲ್ಲಿ ಮಾತ್ರ ತಿನ್ನೋದು, ಬೇರೆ ಹೊತ್ತಿನ ತಿನ್ನೋದಿಲ್ಲ. ಇದು ಬಹಳ ಆಶ್ಚರ್ಯ. ಅದಕ್ಕೆ ಪ್ರಾಣಿಗಳು ಸಾಮಾನ್ಯವಾಗಿ ಅವು ಆಹಾರವಾಗಿ ಬೇರೆದು ಸಾಯುತ್ತೆ ಹೊರತು ಸಾಮಾನ್ಯ ಈ ರೀತಿ ಸಾಯೋದಿಲ್ಲ. ಮನುಷ್ಯನಿಗೆ ಬರೋ ರೋಗಗಳು ಬರೋದು ಸಾಧ್ಯತೆ ಇಲ್ಲ. ಹೇಗೆ ಹೆಚ್ಚು ಎಲ್ಲ ರೋಗಗಳಿಗೆ ಅತ್ಯಂತ ಮೂಲವಾದ ಕಾರಣ ಅಂದರೆ ಭಗವಂತ ಗೀತೆಯಲ್ಲೇ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗೋ ಭವತಿ ದುಃಖ. ಯುಕ್ತ ಆಹಾರ ವಿಹಾರ, ಆಹಾರದಲ್ಲಿ ಅವನ ನಿಯಂತ್ರಣವನ್ನು ಹೊಂತಾನೆ ಅವನು ಯೋಗಿ ಆಗ್ತಾನೆ. ಆಹಾರವನ್ನು ನಿಯಂತ್ರಿಸಿಬಿಟ್ರೆ ಯೋಗಿ ಆಗ್ತಾನೆ, ಇಲ್ಲದೆ ಹೋದರೆ ರೋಗಿ ಆಗ್ತಾನೆ, ಹೊರತು ಬೇರೆ ದಾರಿನೇ ಇಲ್ಲ. ನಿಯಂತ್ರಿತವಾದ ಆಹಾರ ಅನ್ನೋದು ಎಲ್ಲ ವಿಧವಾದ ಸುಖ ಸೌಭಾಗ್ಯಕ್ಕೆ ದಾರಿ. ಅದು ಪ್ರಾಣಿಗಳ ಒಂದು ರೀತಿ ಬಹಳ ಆಶ್ಚರ್ಯ. ಅವು ಕೂಡಿಡೋದು ಮನುಷ್ಯ, ಯಾವ ಪ್ರಾಣಿಯೂ ಕೂಡಿಡೋದಿಲ್ಲ, ಮನುಷ್ಯ ಒಂದೇ ಕೂಡಿಡೋದು, ಬಹಳ ಆಶ್ಚರ್ಯ. ಮನುಷ್ಯ ಅದು ಬಿಟ್ಟು ಹೋಗೋದು, ಇವನೊಬ್ಬನು ಮನುಷ್ಯ ಒಬ್ಬನೇ, ಬೇರೆ ಯಾವ ಪ್ರಾಣಿಗಳು ಆ ರೀತಿ ಕೂಡಿಡೋದಿಲ್ಲ, ಆ ರೀತಿ ಬಿಟ್ಟು ಹೋಗೋದಿಲ್ಲ, ಬಹಳ ಆಶ್ಚರ್ಯ. ತಮ್ಮ ಅಗತ್ಯವನ್ನು ಮೀರಿ ಬೇರೆ ಯಾವ ಪ್ರಾಣಿಗಳು ತಿನ್ನೋದಿಲ್ಲ, ಕೂಡಿಡೋದಿಲ್ಲ, ವಿನಾಕಾರಣವಾಗಿ ಬೇರೆ ಸವಾಸಕ್ಕೆ ಹೋಗೋದಿಲ್ಲ. ಹೊಟ್ಟೆ ತುಂಬಿದ ಕಾಲಕ್ಕೆ ತನ್ನ ಆಹಾರ ಬಂದರೂ ಮುಟ್ಟೋದಿಲ್ಲ ಅದು, ಆಗಿನ ಕಾಲ ಸುಮ್ಮನೆ ಕೊಂದಿಟ್ಕೊಂಬೋದಿಲ್ಲ, ನಾಳೆ ಬರುತ್ತೆ ಅಂತ ಹೇಳಿ ಜಿಂಕೆಯನ್ನು ಸಿಂಹ ಕೊಂದಿಟ್ಕೊಳ್ಳೋದಿಲ್ಲ, ಆ ಕಾಲಕ್ಕೆ ಹುಡ್ಕೊಂಡು ಹೋಗುತ್ತೆ ಹೊರತು ಉಳಿದೊತ್ತಲ್ಲಿ ಏನು ಮಾಡಿದ್ರು ಮುಟ್ಟೋದಿಲ್ಲ. ಯೋಚನೆ ಮಾಡಿದರೆ ಪ್ರಾಣಿಗಳ ರೀತಿಯೇ ಬೇರೆ. ನಿನ್ನ ಆಹಾರ ಕಾಲ ಇದು, ನಿನ್ನ ಆಹಾರ ಕಾಲ, ನಿನಗೆ ಸಾಕಷ್ಟು ಹಸಿವೆ ಆಗಿದೆ, ನಾನು ನೇರ ಆಹಾರ ನಿನಗೆ ಸಿದ್ಧಪಡಿಸಿದ ಆಹಾರ ನಿನಗೆ, ನಾನು ನಿನ್ನ ಹತ್ರ ಸಿಕ್ಕಾಕೊಂಡ್ರೆ ನನ್ನಂಥ ದಡ್ಡ ಮತ್ತೊಂದಿರಲಿಕ್ಕೆ ಸಾಧ್ಯ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿದ್ದಂತೆ. ನಾನು ನಂಬೋದಿಲ್ಲ ಅಂತ ಕೇಳಿದರೆ ನಂಬೋ ಪ್ರಶ್ನೆ ಅಲ್ಲ ಅಂತ ಹೇಳುದು, ನಂಬೋ ಪ್ರಶ್ನೆ ಅಲ್ಲ ಇದು, ನಮ್ಮಿರೋ ಜೀವನದ ರೀತಿ ಇರೋದೇ ಹಾಗೆ. ನಾವು ನೀವು ಪರಸ್ಪರ ವೈರಿಗಳೇ ಇರೋದ್ರಿಂದ ಅದನ್ನು ಬರಲಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನೋ ಒಂದು ಕಾರಣ ಇತ್ತು, ನಮ್ಮಲ್ಲಿ ಸ್ನೇಹ ಇತ್ತು, ಅದು ಔಪಾಧಿಕವಾದದ್ದು, ಸಹಜವಾದಂಥ ಪ್ರೀತಿ ನಮ್ಮಲ್ಲಿಲ್ಲ, ಇರೋಕ್ಕೆ ಸಾಧ್ಯತೆಯೂ ಇಲ್ಲ. ಅಂತ ಹೊತ್ತಿನಲ್ಲಿ ನಿನ್ನ ಮಾತನ್ನು ನಂಬಿ ನಾನು ಪ್ರಾಣ ಕಳೆದು ಇಷ್ಟಪಡೋದಿಲ್ಲ ಅಂತ ಹೇಳಿದ್ದೆ. ಇದು ಇಲ್ಲಿ ಹೇಳಿದ ಅತ್ಯಂತ ದೊಡ್ಡವರಾಗಿರುವ ಮಾತು. ಮನುಷ್ಯನಲ್ಲಿ ಧರ್ಮರಾಜನು ಹೇಳ್ತಾರೆ, ಪ್ರಬಲವಾದ ಶತ್ರುಗಳು ಬಂದಾಗ ನಾವು ನಮ್ಮ ದೊಡ್ಡ ಶತ್ರು ಮುಂದೆ ಸಂಧಾನವನ್ನಾದರೂ ಮಾಡಿಕೊಂಡು ಬದುಕೋದನ್ನು ಅಭ್ಯಾಸ ಮಾಡಬೇಕು. ರಾಜನೀತಿಯ ಭಾಗ ಇದು ಒಂದು. ಇವತ್ತು ಎಲ್ಲ ಪಾರ್ಟಿಗಳು ಸಂಧಾನ ಮಾಡಿಕೊಳ್ಳೋದೇ ಹಾಗೆ, ಎಲೆಕ್ಷನ್ ಮುಗಿದೋಗುತ್ತೆ, ವಾಯ್ ಬಂದ ಬೈತಿರ್ತಾರೆ, ಒಂದಾಗ ಗವರ್ನ್ ಫಾರಂ ಮಾಡಿಬಿಡ್ತಾರೆ, ಉಳಿದವ್ರು ಬಂಡ್ ತಿನ್ನಬೇಕು ಆ ರೀತಿ ಮಾಡ್ತಾರೆ. ರಾಜಕೀಯ ತಂತ್ರ ಅದು ಒಂದು, ರಾಜಕೀಯ ತಂತ್ರ. ಯಾರಿಗೆ ಆಗೋದಿಲ್ಲೋ, ಮೂರು ಜನ ಇರ್ತಾರೆ, ಮೂರು ಜನಕ್ಕೆ ಆಗೋದಿಲ್ಲ ಪರಸ್ಪರ, ಸಂಶಯನೇ ಇಲ್ಲ. ಯಾರು ಹೆಚ್ಚಾಗದಲ್ಲವ್ರಿಗೂ ಇಬ್ಬರು ಒಂದಾಗಿಬಿಡ್ತಾರೆ, ಇದು ಆಶ್ಚರ್ಯ. ಇಬ್ಬರಿಗೂ ಕಾಮನ್ ಶತ್ರು ಇರ್ತಾರಲ್ಲ, ಅವನು ಫ್ರೆಂಡ್ಸ್ ಅವನು ದೂರ ಮಾಡಿಕೊಂಡು ಇಬ್ಬರು ಒಂದಾಗ್ತಾರೆ, ಬೈಕೋತಾನೆ ಗೌರ್ಮೆಂಟ್ ನಡೆಸ್ತಾರಲ್ಲ ಆ ಟೈಪ್. ಅದು ಅನಿವಾರ್ಯ, ಅದು ರಾಜನೀತಿಯ ಒಂದು ಪೂರ್ವವಾದಂಥ ಮಹಾಭಾರತದಲ್ಲೇ ಬಂದಿರೋ ರಾಜನೀತಿ ಅದು. ಆದರೆ ಜನಕ್ಕೆ ಮೋಸ ಆಗಬಾರ್ದು, ಅದು ಭಾಳ ಇಂಪಾರ್ಟೆಂಟ್. ಜನಕ್ಕೆ ಮೋಸ ಆದರೆ ಹೊಂದಾಣಿಕೆಗೆ ಅರ್ಥ ಇರೋದಿಲ್ಲ. ಜನಕ್ಕೆ ಒಳ್ಳೇದಾಗೋದಾದರೆ ಅಂಥ ಒಂದು ಸಂಧಾನಕ್ಕೆ ಒಂದು ಅರ್ಥ ಇದ್ದೇ ಇರ್ತದೆ. ಆ ಹಿನ್ನೆಲೆಯಲ್ಲಿ ನಾನೀಗ ಕೇವಲ ನಿನ್ನ ಮೈತ್ರಿಯನ್ನು ಬಯಸಿದ್ದು ಪ್ರಾಣ ರಕ್ಷಣೆಗೋಸ್ಕರ ಕೆಲಸ ಆಗಿದೆ. ಅಂದರೆ ಎಂಥ ವೈರಿಗಳು ಕೂಡ ಒಂದು ಅನಿವಾರ್ಯವಾದ ಪ್ರಸಂಗ ಬಂದಾಗ ಹೊಂದಾಣೆ ಮಾಡಿಕೊಳ್ಳಕ್ಕೆ ಬರುತ್ತೆ. ಅದನ್ನು ಸಮುದ್ರ ಮಥನ ಕಾಲಕ್ಕೆ ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ದೇವತೆಗಳೆ ನೀವು ಸಮುದ್ರ ಮಥನವನ್ನು ಮಾಡಬೇಕು, ಸಮುದ್ರ ಮಥನ ಒಬ್ಬರೇ ಮಾಡಿದರೆ ಸಾಧ್ಯ ಇಲ್ಲ, ದೈತ್ಯರನ್ನು ಜೊತೆ ಕರ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಒಂದು ಕಡೆ ದೈತ್ಯರಿರಬೇಕು, ಒಂದು ಕಡೆ ನೀವಿರಬೇಕು, ಇಬ್ಬರು ಸೇರಿ ಮಥನ ಮಾಡಬೇಕು. ಆ ಒಂದು ಪ್ರಶ್ನೆ ನೀವು ಕೇಳಬಹುದು, ದೈತ್ಯರು ನಮಗೆ ಸ್ವಾಭಾವಿಕ ಶತ್ರುಗಳು, ಅವ್ರ ಜೊತೆ ಸಂಧಾನ ಮಾಡಿಕೊಳ್ಳೋದು ಸಾಧ್ಯವೇ ಅಂತ ಕೇಳಿದರೆ, ಆಗ ಭಗವಂತನ ಮಾತಿದ್ದು ಭಾಗವತ ಪುರಾಣದೊಳಗೆ, ಅರಯೋ ಅಪಿ ಹಿ ಸಂಧೇಯಾಹ ಸತಿ ಕಾರ್ಯಾರ್ಥ ಗೌರವೇ. ದೊಡ್ಡ ಕೆಲಸ ಆಗಬೇಕು ಅಂತಿದ್ರೆ ಶತ್ರುಗಳ ಜೊತೆ ಸಂಧಾನ ಮಾಡ್ಕೋಬೇಕಾಗ್ತದೆ, ಇಲ್ಲವರು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅರ್ಥ ದೊಡ್ಡ ದೊಡ್ಡ ಗುರಿಯನ್ನು ಸಾಧಿಸಬೇಕು ಅಂತಿದ್ರೆ ನಾವು ದೂರ ಇದ್ದರೆ ಸಾಧಿಸಲಿಕ್ಕಾಗೋದಿಲ್ಲ, ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಇವತ್ತು ಬಸ್ಸನ್ನು ತಳ್ಳಬೇಕಾಗಿದೆ, ಅರ್ಜೆಂಟ್ ಹೋಗೋರಿದ್ದಾರೆ, ಅಲ್ಲಿ ಶತ್ರು ಮಿತ್ರ ನೋಡಿದ್ರೆ ಕೊಡ್ತಾರೆ. ಈಗ ಯಾವ ಶಕ್ತಿ ಇರುತ್ತದೆ, ಅಲ್ಲಿ ಶತ್ರುತ್ವ ಮುಖ್ಯ ಅಲ್ಲ, ಅಲ್ಲಿ ಶಕ್ತಿ ಮುಖ್ಯ ಅಷ್ಟೇ. ಎಲ್ಲ ಕೂಡ ಅವನ ಬಸ್ ಅವನು ಕೆಟ್ಟೋಗಿದೆ, ಅವನು ಹಾಳಾಗ ತನ್ನ ಪ್ರಯಾಣ ಹಾಳಾಗುತ್ತೆ. ಈ ಮಧ್ಯೆ ಯೋಚನೆ ಮಾಡಿ ಹೇಗೆ ತಳ್ಕೊಂಡು ಹೋಗ್ತಾರೋ ಆ ರೀತಿಯಲ್ಲಿ ಜೀವನದಲ್ಲಿ ನಾವು ದೊಡ್ಡ ಕಾರ್ಯ ಸಾಧನೆ ಮಾಡಬೇಕು ಅಂತಿದ್ರೆ ವೈರಿಗಳ ಜೊತೆ ಕೂಡ ಸಂಧಾನ ಮಾಡ್ಕೋಬೇಕು. ತಾತ್ವಿಕ ಸಂಧಾನ ಮಾಡ್ಕೊಳ್ಳೋಕೆ ಬರೋದಿಲ್ಲ. ತಾತ್ವಿಕವಾಗಿ ಶತ್ರುಗಳು ಶತ್ರುಗಳೇ, ಆದರೆ ಪ್ರಾಸಂಗಿಕವಾಗಿ ಸಂಧಾನ ಮಾಡ್ಕೊಳ್ಳೋಕೆ ಬರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಪ್ರಾಸಂಗಿಕವಾಗಿ ಯಾರು ಒಂದಾಗೋದಿಲ್ಲ ಅವರೆಂದೂ ಮುಂದೆ ಬರಲಿಕ್ಕಾಗೋದಿಲ್ಲ. ನಮ್ಮ ಸಮಾಜದ ಹಣೆ ಬರ ಆಗಿರೋದೇ ಹೇಗೆ, ಬ್ರಿಟಿಷರು ಬರಲಿಕ್ಕೆ ಸಾಧ್ಯವಾಗಿದ್ದೇ ನಮ್ಮ ಒಂದು ಇಂಥ ಒಂದು ದುರಂತದಿಂದ. ಇವರು ಹೊಡೆದಾಡಿದ್ದಕ್ಕೆ ಅವರು ಬಂದರು, ಇವರು ಹೊಡೆದಾಡಿದ್ದಕ್ಕೆ ಅವರು ಬಂದು ವಿಶೇಷವಾಗಿ ನಮ್ಮ ದೇಶವನ್ನೇ ಕೊಟ್ಟು ಸಣ್ಣ ಪುಟ್ಟ ಕೆಲಸಕ್ಕೋಸ್ಕರ ದೇಶವನ್ನೇ ಮಾರ್ಕೊಂಡು ಹೋಗಿದ್ದ ಕಥೆ ಇದು. ಕಾರಣ ಮಹಾಭಾರತ ಸರಿಯಾಗಿ ಓದಿದ್ದಿದ್ದರೆ ಈ ಪ್ರಶ್ನೆ ಬರ್ತಿರಲಿಲ್ಲ. ಇವತ್ತು ಕೂಡ ಲೆಕ್ಕ ಹಾಕಿ ಪರಸ್ಪರ ಜನ ಎಷ್ಟು ಕಾದಾಡಿಸ್ತಾ ಇರ್ತಾರೆ. ಅಲ್ಲೂ ಕೂಡ ಬ್ರಾಹ್ಮಣಾನಾಂ ವಿಶೇಷತಃ, ಬ್ರಾಹ್ಮಣರು ಒಂದು ಎಲ್ಲ ಸಂಘ, ಬ್ರಾಹ್ಮಣ ಸಂಘ ಮಾತ್ರ ಸಿಗೋದೇ ಇಲ್ಲ, ಸಿಕ್ಕರೆ ಅಲ್ಲ ದೊಡ್ಡ ಗಲಾಟೆಗಳು. ಭಯಂಕರ ಹೊಡೆದಾಡಿ ಸಾಯ ಒಂದೇ ಒಂದು ಜನಾಂಗ ಅಂದರೆ ಬ್ರಾಹ್ಮಣ ಸಮಾಜ, ಅದರಲ್ಲೂ ಕೂಡ ಬಹಳ ಆಶ್ಚರ್ಯ. ಅಲ್ಲೂ ಕೂಡ ವೈಷ್ಣವಾನಾಂ ವಿಶೇಷತಃ, ವೈಷ್ಣವರು ಭಾರಿ ಜಗಳಾಡ್ತಾರೆ, ಬಟ ಬಟ ಅಂತ ಹೊಡೆದಾಡ್ಬಿಟ್ಟು ಗತೆ ಬುದೋಯ್ತವ್ರಿಗೆ ಜೀವನದ ದೊಡ್ಡ ಗುರಿನೇ ಇರಲ್ಲ ಅಲ್ಲಿ, ಸುತ್ತಿ ಬಿತ್ತಿ ಅದು ಒಂದೇ ಅವರಿಗೆ. ಇವತ್ತು ಅಷ್ಟೇನೆ, ಬಹುಶಃ ಅತ್ಯಂತ ದುಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಸಮಾಜ ಅಂದರೆ ನಮ್ಮದೇನೆ ಆ ಲೆಕ್ಕದೊಳಗೆ. ಕಾರಣ ಹೊಂದಾಣಿಕೆ ಕಾನ್ಸೆಪ್ಟ್ ಅವರಲ್ಲಿಲ್ಲ, ಸರ್ವಥಾ ವಿರೋಧ ಮಾಡಿಕೊಳ್ತಕ್ಕಂಥ ಪದ ಒಂದು ದುಷ್ಟಬುದ್ಧಿ ಪದ ಮನುಷ್ಯ ಹೇಗೆ ಉಳಿತಾನೆ. ಈ ಇಲಿ ಬೆಕ್ಕಿನ ಕಥೆ ಕೇಳಿದ ಮೇಲೆ ನಾವು ಇಲಿ ಬೆಕ್ಕಿಗಿಂತ ಹೋಪ್ಲೆಸ್ ಆಗಬಾರದು. ಕೊನೆ ಪಕ್ಷ ಇಲಿ ಬೆಕ್ಕುಗಳು ಸಹಜ ವೈರಿಗಳು, ಇವು ಸಹಜ ವೈರಿ ಅಂತ ಇವರೇ ಮಾಡ್ಕೊಂಡಿರೋದೇ ಹೊರತು ನಿಜವಾದ ವೈರತ್ವರ ಕಾರಣನೇ ಇಲ್ಲ. ಸಿದ್ಧಾಂತ ಒಂದು, ಗುರುಗಳೆಲ್ಲ ಮೂಲತಃ ಗುರುಗಳ ಆಚಾರ್ಯ ಒಬ್ಬರೇ ಎಲ್ಲರಿಗೂ ಕೂಡ, ಟೀಕಾಕಾರರೊಬ್ಬರೇ, ಟಿಪ್ಪಣಿಕಾರರೊಬ್ಬರೇ, ಹರಿದಾಸರೊಬ್ಬರೇ, ಎಲ್ಲ ಕಾಮನ್ನು. ಇವರು ಮಾತ್ರ ಮೋಸ್ಟ್ ಅನ್ಕಾಮನ್ನ ಜಗಳಾಡ್ತಾರೆ, ಎಷ್ಟು ಆಶ್ಚರ್ಯ. ಅಂದರೆ ವಿವೇಕ ಇಲ್ಲ ಒಂದೇ ಕಾರಣ ಹೊರತು ಬೇರೆ ಇಲ್ಲ. ಸಮಾಜ ಮುಂದೆ ಬರೋದಿಲ್ಲ, ಜನಗಳು ಮುಂದೆ ಬರೋದಿಲ್ಲ, ಎಲ್ಲ ಅಲ್ಲೇ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥ ದುಸ್ಥಿತಿ ನಮ್ಮ ಸಮಾಜದಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಇಲಿಬೆಕ್ಕುಗಳ ಕಥೆ ಅತ್ಯಂತ ಮಾರ್ಮಿಕವಾದ ಕಥೆ ಇದು. ಎಷ್ಟರ ಮಟ್ಟಿಗೆ ಪೂರ್ತಿ ಸಂಧಾನ ಸಾಧ್ಯ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಅಂಥ ಜಾತ್ಯಾಶತ್ರುಗಳ ಮಧ್ಯೆ ಸಂಧಾನವಾಯಿತು ಅಂದಮೇಲೆ ನಮ್ಮಲ್ಲಿ ಯಾರು ಸಂಧಾನ ಆಗೋ ಸಾಧ್ಯತೆ ಇಲ್ಲ. ಕೆಲವು ಡಿಫರೆನ್ಸ್ ಆಫ್ ಒಪಿನಿಯನ್ ಎಷ್ಟೋ ತರ್ತೇ ತಂದೆ ಮಕ್ಕಳ ಮಧ್ಯೆ ಇರುತ್ತದೆ, ಗಂಡ ಹೆಂಡತಿ ಮಧ್ಯೆ ಇರುತ್ತೆ, ಅಂತ ತೆಗೆದಾಕ್ಲಿಕ್ಕೆ ಬರೋದಿಲ್ಲ. ಆದರೆ ಅದು ಯಾವುದಕ್ಕೆ ಕಾರಣ ಆಗಬಾರ್ದು? ಅದು ಒಡಕಿ ಕಾರಣ ಆಗಬಾರ್ದು. ಅಂಥ ಒಂದು ಭಿನ್ನಾಭಿಪ್ರಾಯ, ಅದು ವಿಚಾರ ಸ್ವಾತಂತ್ರ್ಯನೇ ಹೊರತು ಜಗಳಾಟಕ್ಕೆ ಕಾರಣ ಆಗಬಾರ್ದು. ಈ ಒಂದು ವಿವೇಕ ಗೊತ್ತಾದರೆ ಮನೆ ಉಳಿತವೆ, ಸಂಸಾರಗಳು ಉಳಿತವೆ, ಎಷ್ಟೋ ಸಂಸಾರ ಸುಖವಾಗಿ ಉಳಿತವೆ, ದೇಶ ಉಳಿತವೆ, ಸಮಾಜ ಉಳಿತವೆ. ಅದ್ರ ಬಗ್ಗೆ ಜನ ಯೋಚನೆ ಮಾಡೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಇಲಿಬೆಕ್ಕುಗಳ ಕಥೆ ಅತ್ಯಂತ ಸಾರ್ಥಕವಾಗಿರ್ತಕ್ಕಂಥ ತಾತ್ವಿಕವಾದ ಕಥೆ. ದುರ್ಯೋಧನ ಇಷ್ಟು ಅರ್ಥ ಮಾಡಿಕೊಳ್ಳೋಕ್ಕಾಗಲಿಲ್ಲ ಅವನ ಕೈಲೆ. ಅದು ಹೇಳಿದ ಕೃಷ್ಣ ಇದೇ ಮಾತನ್ನು ಹೇಳ್ತಾರೆ, ನೋಡು ದುರ್ಯೋಧನ, ಪಾಂಡವರ ಜೊತೆಗೆ ಸಂಧಾನ ಮಾಡ್ಕೋತೀನಿ ಹೇಳ್ತಾ ಇದ್ದೇನೆ. ಯಾತಕ್ಕೆ ಗೊತ್ತಾ? ಪಾಂಡವರು ಸಂಧಾನ ಮಾಡಿಕೊಂಡ್ರೆ ಪಾಂಡವರಿಗೆ ಒಳ್ಳೆಯದಲ್ಲ, ನಿನಗೆ ಒಳ್ಳೆಯದಾಗತ್ತೆ ಮೊದಲು ಅಂತ ಹೇಳ್ತಾರೆ. ಪಾಂಡವರು ಅಂದರೆ ರಾಜಸೂಯಾಗ ಮಾಡಿದವರು, ವಿಶ್ವವನ್ನೇ ಗೆದ್ದ ಮಹಾಪರಾಕ್ರಮಿಗಳವರು. ಪಾಂಡವರ ಜೊತೆ ನೀನು ಸೇರ್ಕೊಂಡು ಬಿಟ್ಟಿ ಅಂದರೆ ನಿನ್ನ ತಂಡೆಗೆ ಯಾರೂ ಬರೋದಿಲ್ಲ ಗೊತ್ತಾ ಅಂತ ಹೇಳ್ತಾರೆ. ಪಾಂಡವ ಜೊತೆ ಸೇರ್ಕೊಂಡು ನಿನ್ನ ತಂಡೆಗೆ ಯಾರೂ ಬರೋದಿಲ್ಲ, ಓಹೋ ಭೀಮಾರ್ಜುನರು ಇದ್ದಾರೆ ಅವ್ರ ಜೊತೆಗೆ, ನೀನು ಸುಖವಾಗಿ ರಾಜ್ಯ ಆಳಬಹುದು. ದುರ್ಯೋಧನ ತಲೆಗೆ ಹೊಡೆಯಲೇ ಇಲ್ಲ ಅದು ಒಂದು. ಅಂದರೆ ದುರ್ಯೋಧನ ಎಂಥ ಕೆಟ್ಟ ಬುದ್ಧಿ ಉಪಯೋಗಿಸ್ತಾನೆ. ಕೃಷ್ಣ ಹೇಳ್ತಾನೆ ವನಸಿಂಹನ್ಯಾಯ ಅಂತ ಒಂದು ಪದ ಹೇಳ್ತಾನೆ. ಸಿಂಹವನ ನ್ಯಾಯ ಅಂದ್ರೆ ಅದೇ, ವನಸಿಂಹನ್ಯಾಯ ಅಂದ್ರೂ ಅದೇ. ಬರೀ ವನ ಇರುತ್ತೆ, ಈ ಸೌದೆ ಕಡೆ ಎಲ್ಲ ಕಡ್ದು ಹಾಕಿಬಿಡ್ತಾರೆ, ಬರೀ ಸಿಂಹ ಇರುತ್ತೆ ಹಿಡ್ದು ಹಾಕಿಬಿಡ್ತಾರೆ. ಆದರೆ ವನದಲ್ಲಿ ಸಿಂಹ ಸೇರ್ಕೊಂಡು ಬಿಟ್ರೆ ವನನೂ ಸೇಫು, ಸಿಂಹನೂ ಸೇಫು. ಕಾಡಿ ಜನ ಹೋಗೋದಿಲ್ಲ, ಸಿಂಹ ಇದೆ ಅಂತ ಹೇಳೋದಕ್ಕೆ ಕಾಡಿಗೆ ಹೋಗೋದಿಲ್ಲ, ಕಾಡು ಉಳ್ಕೊಂಡ್ಬಿಡ್ತು. ಅದೇ ರೀತಿಯಲ್ಲಿ ಕಾಡೊಳಗೆ ಸಿಂಹ ಇದೆ ಪ್ರೊಟೆಕ್ಷನ್, ಅದಕ್ಕೆ ಕಾಡೊಳಗೆ ಹೋಗೋಕ್ಕೆ ಇವರಿಗೆ ಆಗೋದಿಲ್ಲ ಸುಲಭವಾಗಿ. ಆದ್ದರಿಂದ ಸಿಂಹ ಸೇಫ್, ಅದು ಸಿಂಹನೂ ಸುರಕ್ಷಿತ, ಕಾಡು ಸುರಕ್ಷಿತ, ಎರಡು ಜೊತೆಯಾಗಿದ್ದರೆ. ಅಕಸ್ಮಾತ್ ಎರಡು ಬೇರೆ ಆದರೆ ಕಾಡು ಹೋಯಿತು, ಸಿಂಹನೂ ಹೋಯಿತು. ಪಾಂಡವರು ಸಿಂಹದಂತೆ ಇದ್ದಾರೆ, 5 ಜನ ಮಹಾಸಿಂಹಗಳು, ನೀವು ಕಾಡಿನಂತೆ 100 ಮರಗಳಿದ್ದಂತೆ ನೀವಿದ್ದೀರಿ. ಅದು ಯಾಕೆ ಒಂದಾಗಬಾರ್ದು ಅಂದರೆ ದುರ್ಯೋಧನಿಗೆ ಅರ್ಥವೇ ಆಗಲಿಲ್ಲ. ಹಠ ಮಾಡದ ಮುಂದಿನ ಇತಿಹಾಸ, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ. ಅವನ ಸಂಬಂಧಿ ಏನೇನೂ ಇಲ್ಲದೇನೆ ವಂಶ ನಿರ್ವಂಶವಾಗಿ ದುರ್ಯೋಧನ ಸತ್ತು ಹೋಗ್ತಾನೆ. ಅವನು ಎಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು ಮಾಡ್ಕೊಳ್ಳದೇನೆ, ಎಲ್ಲಿ ಮಾಡ್ಕೊಳ್ಬಾರ್ದು ಮಾಡ್ಕೊಳ್ಳೋಕೆ ಹೊರಟು ತನ್ನ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಈ ಇಲಿಯ ಒಂದು ಆಸ್ತಿ, ಒಂದು ವಿಶೇಷವಾದ ಸಾಮರ್ಥ್ಯ, 3 ಶತ್ರುಗಳೇ, ಯಾರು ಸಹಾಯ ತಗೊಂಡ್ರೆ ನಾನು ಬದುಕ್ತೇನೆ ಯೋಚನೆ ಮಾಡಿದೆ. ಅಕಸ್ಮಾತ್ ಏನಾದರೂ ಮುಂಗುಸಿ ರಕ್ಷಣೆ ಕೊಟ್ಟಿದ್ರೆ ಬೆಕ್ಕಿನಿಂದ ಕಾಪಾಡೋ ಶಕ್ತಿ ಅದಕ್ಕಿಲ್ಲ, ಗೂಬೆ ರಕ್ಷಣೆ ಕೊಟ್ಟರೆ ಎರಡರಿಂದ ಕಾಪಾಡೋ ಶಕ್ತಿ ಅದಕ್ಕಿಲ್ಲ. ಎಷ್ಟು ಚೆನ್ನಾಗಿ ಯೋಚನೆ ಮಾಡುತ್ತೆ, ಸ್ಟ್ರಾಂಗೆಸ್ಟ್ ಯಾರು 3 ಜನದೊಳಗೆ? ಈ ಬೆಕ್ಕು ಅತ್ಯಂತ ಪ್ರಬಲ, ಉರುಳು ಎರಡನ್ನೂ ಗೆಲ್ತಕ್ಕಂಥ ಶಕ್ತಿ ಅದಕ್ಕಿದೆ. ಜೊತೆಗೆ ಈ ಗಿಳಿ ಗೂಬೆಗಾಗಲಿ, ಆ ಒಂದು ಮುಂಗುಸಿಗಾಗಲಿ ನನ್ನ ಸ್ನೇಹದ ಅಗತ್ಯ ಇಲ್ಲ, ಈಗ ಆಪತ್ತಿಲ್ಲ, ವೈರ ಇದೆ ಅಷ್ಟೇನೆ, ನನ್ನ ಸಹಾಯ ತಗೊಳ್ಳೋದಿಲ್ಲವು. ಬೆಕ್ಕಿಗೆ ಅಪಾಯ ಇದೆ, ಈಗ ಬೆಕ್ಕು ಬಲೆಯಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಬಲೆ ಬಿಡಿಸಕ್ಕೆ ನನಗೆ ಬರುತ್ತಾದ್ರಿಂದ ನಮ್ಮಲ್ಲಿ ಹೊಂದಾಣಿಕೆ ಸಾಧ್ಯ. ಇಷ್ಟು ಇಂಥ ಒಂದು ಪ್ರಾಣಾಪಾಯದ ಸನ್ನಿವೇಶದೊಳಗೆ ಎಷ್ಟು ವಿಚಾರ ಮಾಡ್ತಲ್ಲ ಇಲಿ, ಅದನ್ನು ವಿವೇಕ ಅಂತ ಕರೀತಾರೆ. ಅಂಥ ಸಮಯದಲ್ಲೂ ಕೂಡ ಅದು ಹತಾಶವಾಗಲಿಲ್ಲ, ಏನು ಪ್ರಯತ್ನ ಮಾಡಲಿಕ್ಕೆ ಮಾಡಿತು, ಸುಖ ಬದುಕೊಂಡು ಬಿಡ್ತು ಕೂಡ. ಅದು ಯಾರಿಂದ? ದೊಡ್ಡ ಶತ್ರು ಇದ್ದಾನೆ ಅವನು, ವ್ಯಾಧ. ಅದರಿಂದ ಬದುಕೊಳ್ಳತಕ್ಕಂಥ ಒಂದು ಯಶಸ್ಸನ್ನು ಪಡ್ಕೊಂಡಿದೆ. ಇವತ್ತು ಬೆಳಗಾದರೆ ಬೇಡ ಬರ್ತಾರೆ, ರಾತ್ರಿ ಇವಿವೆ. ನಮ್ಮ ಜೀವನದಲ್ಲಿ ಹಾಗೇನೆ. ಇವತ್ತು ಶತ್ರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆರು ಶತ್ರುಗಳು ಇಲ್ಲಿವೆ. ಆಮೇಲೆ ಯಮದೂತರಂತೂ ಕಾಯ್ತಾರೆ ಇರ್ತಾರೆ, ಗ್ಯಾರಂಟಿ. ಅವರು ಬೆಳಗಾದರೆ ಬರ್ತಾರೆ ಅಂತ ಗ್ಯಾರಂಟಿ. ಯಾವಾಗ ಬೇಕಾದ್ರೂ ಬರ್ಬೋದು, ಅದು ಆಶ್ಚರ್ಯ. ಯಮದೂತರಿಗೆ ಟೈಮಿಂಗ್ಸೇ ಇಲ್ಲ, ಯಾವ ವರ್ಕಿಂಗ್ ಅವರ್ಸ್ ಅಂತಿಲ್ಲ, ಜನರಲ್ ಹಾಲಿಡೇಸ್ ಇಲ್ಲ, ಯಾವುದಿಲ್ಲ ಅವರಿಗೆ. ಎನಿ ಟೈಮ್ ಬರ್ಬೋದು. ಫಂಕ್ಷನ್ ಅಂತಿಲ್ಲ, ಅದಂತಿಲ್ಲ, ಮನೆಯವಡಿ ಏನೋ ಪಾಪ ಒಂದು ತೆತ್ತಾಗಿದೆ, ಇನ್ನೊಂದು ಎತ್ತು ಬೇಡ ಅಂತಿಲ್ಲ. ಏನು 100% ಯಾವಾಗ ಬೇಕಾದ್ರೆ ಕೆಲಸ ಮಾಡ್ತಾರೋ. ಅದನ್ನು ಮರೆತು ಮನುಷ್ಯ ಇವತ್ತು ನಾವು ಸಂಧಾನ ಮಾಡಿಕೊಳ್ಬೇಕಾದ ನಮ್ಮ ಕರ್ತವ್ಯ. ಅದು ವೈರಿಯಾದಂಥ ಬೆಕ್ಕಿಂದ ಸಂಧಾನ ಮಾಡಿಕೊಂಡಂತೆ, ನಾವು ಭಗವಂತನ ಜೊತೆಗೆ ಸಂಧಾನ ಮಾಡ್ಕೊತಾ ಇಲ್ಲ. ಇದು ಆಶ್ಚರ್ಯ. ಸರ್ವಸ್ವಾಮಿ ಪರಮಾತ್ಮ, ನಮ್ಮ ಸಹಾಯ ಅವನಿಗೆ ಏನೇನೂ ಬೇಕಿಲ್ಲ. ಅವನ ಸಹಾಯ ನಮ್ಮೆಲ್ಲರಿಗೂ ಬೇಕು, ಯಾವ ಕಾಲಕ್ಕೂ ಬೇಕು. ದಾಸುಪರ್ಣ ಸಯುಜಾ ಸಖಾಯ. ನಾವು ರಾಜಕೀಯವಾಗಿ ಒಂದು ಹಂತ, ಮುಂದಿಂದು ತಾತ್ವಿಕ ಹಂತ. ತಾತ್ವಿಕ ಹಂತದಲ್ಲಿ ನಾವು ಬೆಕ್ಕಿಗೆ ಶರಣಾಗಿ ಬದುಕಿತಲ್ಲ, ನಾವು ಭಗವಂತನೇ ಶರಣಾಗಿ ಆಗಿ ಬದುಕಬಾರದು. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ದನ. ಬೆಕ್ಕಿಗೆ ಕರುಣೆ ಇಲ್ಲ, ಆದರೆ ಅದಕ್ಕೆ ಜೀವನದ ಆಸೆ ಇದೆ. ಭಗವಂತನೇ ಜೀವನದ ಆಸೆ ಇಲ್ಲ, ನಮ್ಮಲ್ಲಿ ಭಾರಿ ಕರುಣೆ ಇದೆ. ಭಗವಂತನಷ್ಟು ಕರುಣಾದ ಜಗತ್ತಿನಲ್ಲಿ ಯಾರೂ ಇಲ್ಲ. ಇವತ್ತು ದೇವರು ನಮ್ಮನ್ನು ಕಾಪಾಡೋದಕ್ಕಿರೋ ಕಾರಣ ಒಂದೇ ಒಂದು, ದೇವರಿಗೆ ಏನು ಕೊಟ್ಟರೂ ನಾವು ಹೊಂದಾಣಿಕೆ ಮಾಡಿಕೊಂಡು ರಕ್ಷಣೆ ಪಡೆಯೋ ಸಾಧ್ಯತೆ ಇಲ್ಲ. ಯಾಕೆ? ದೇವರಿಗೇನು ಬೇಕಿಲ್ಲ. ಆದ್ದರಿಂದ ದೇವರಿಗೇನಂದು ಕೊಡ್ಬೋದು? ನಾವು ಏನು ಕೊಡಲಕ್ಕೂ ನಮಗಿಂತ ಅನಂತಪಟ್ಟು ದೇವರಲ್ಲಿ ಜಾಸ್ತಿ ಇದೆ. ನಾವು ಏನು ಕೊಟ್ಟರು ದೇವರನ್ನು ಹಿಡಿಯಲಿಕ್ಕಾಗೋದಿಲ್ಲ. ಒಂದೇ ಒಂದು ಕಾರಣ, ಶರಣಾಗಬೇಕು. ನಾವು ಶರಣ ಆದರೆ ಅವನು ಕರುಣೆ ತೋರ್ತಾನಷ್ಟೇ. ಇಲ್ಲಿ ಶರಣ ಆದರೆ ಕರುಣೆ ತೋರಿಸ್ತಾನೆ, ಇಲ್ಲದೆ ಹೋದರೆ ತೋರಿಸೋದಿಲ್ಲ. ಆ ದೃಷ್ಟಿಯಿಂದ ಬೆಕ್ಕಿನ ಶರಣು, ಬೆಕ್ಕಿನ ಶರಣು ಹೊಂದಿ ಇಲ್ಲಿ ಸುರಕ್ಷಿತವಾದಂತೆ ಮನುಷ್ಯ ತನ್ನ ಜೀವನದಲ್ಲಿ ಯಾವುದನ್ನು ನೆರೆನೆಂಬಿದರೆ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಎಂಬ ಯೋಚನೆ ಮಾಡೋದಕ್ಕೆ ಈ ಕಥೆ ಕೊಡ್ತಕ್ಕಂಥ ಸ್ಫೂರ್ತಿ ಭಾರಿ ದೊಡ್ಡದು. ಇದು ಒಂದು ಭಾಗ. ಇದು ಇನ್ನೊಂದು ಭಾಗವನ್ನು ಹೇಳುತ್ತಾರೆ. ಬ್ರಹ್ಮದತ್ತ ಅಂತ ಒಬ್ಬ ರಾಜ, ಕಾಂಪಿಲ್ಯ ಅಂತ ಒಂದು ದೇಶ, ಅದಕ್ಕೆ ಅವನು ರಾಜನಾಗಿದ್ದ. ಅವನ ಹತ್ರ ಒಂದು ಪಕ್ಷಿ ಇತ್ತು, ಪೂಜನಿ ಅಂತ ಪಕ್ಷಿ ಹೆಸರು. ಪೂಜನಿ ಪಕ್ಷಿ ಅಂತ ಅದಕ್ಕೆ ಹೆಸರು. ಬಹಳ ಅಪೂರ್ವವಾದ ಪಕ್ಷಿ ಅದು. ಇವನು ಒಳ್ಳೆ ಪ್ರಸಿದ್ಧನಾದ ರಾಜ. ಬ್ರಹ್ಮದತ್ತ ಅಂತ ಹೇಳಿದರೆ ಬಹಳ ಪ್ರಸಿದ್ಧನಾದ ರಾಜ. ಕಾಂಪಿಲ್ಯ ದೇಶ, ಬ್ರಹ್ಮದತ್ತ ರಾಜ ಅನ್ನೋ ಮಾತು ಎಷ್ಟು ಪ್ರಸಿದ್ಧ ಅಂದರೆ, ಭಾಸ ತನ್ನ ಸ್ವಪ್ನವಾಸವದತ್ತ ನಾಟಕದೊಳಗೆ ಕಥೆ ಹೇಳೋದಕ್ಕೆ ಉಪಯೋಗಿಸ್ತಾರೆ, ಆ ಕಥೆ ಉಪಯೋಗಿಸ್ತಾರೆ. ಕಾಂಪಿಲ್ಯ ದೇಶ, ಬ್ರಹ್ಮದತ್ತ ಅಂತ ರಾಜ ಇದ್ದ ಅಂತ ಕಥೆ ಹೇಳೋಕೆ ಶುರು ಮಾಡ್ತಾರೆ. ಹರಿವಂಶದಲ್ಲೂ ಕಥೆ ಬರುತ್ತೆ, ಮಹಾಭಾರತದಲ್ಲೂ ಕಥೆ ಬರುತ್ತೆ. ಬ್ರಹ್ಮದತ್ತ ತುಂಬ ಸಾತ್ವಿಕ, ಪೂಜನಿ ಬಹಳ ವಿಚಿತ್ರ ಪಕ್ಷಿ ಅದು. ಇಬ್ಬರು ಭಾರಿ ಪ್ರಿಯವಿತ್ರರು ಇಬ್ಬರು ಕೂಡ. ಅನೇಕ ದಿವಸಗಳಾಯಿತು. ಒಂದು ದಿವಸ ಏನಾಯ್ತಂತೆ, ಕಾಲ ಕೂಡಿ ಬಂದಿದೆ. ಆ ಪಕ್ಷಿ ಒಂದು ಮರಿ ಹಾಕಿತು, ರಾಜನಿಗೊಬ್ಬ ಮಗ ಹುಟ್ಟಿದ. ಇಬ್ಬರು ಜೊತೆಯಾಗಿ, ಇವರು ಜೊತೆ, ಮಕ್ಕಳು ಜೊತೆಯಾಗಾಯಿತು. ಒಂದೇ ದಿವಸನೇ ಕೂಡ ಇಬ್ಬರು ಹೆತ್ತರು. ರಾಣಿ ಹೆತ್ತಲು, ಗಂಡು ಮಗುವಾಯಿತು. ಅದೊಂದು ಪಕ್ಷಿ ಹುಟ್ಟಿತು. ಇಬ್ಬರು ಕೂಡ ಜೊತೆಯಾದರು. ಮತ್ತೆ ಇವರು ಜೊತೆ, ಅವರು ಜೊತೆಯಾದರು. ಪ್ರತಿನಿತ್ಯ ಜೊತೆಗೆ ಆಡಿಕೊಂಡಿರ್ತಾ ಇದ್ರು. ಆ ಪೂಜನೆ ಪಕ್ಷಿ ಏನು ಮಾಡ್ತಂತೆ, ಪ್ರತಿನಿತ್ಯ ಬೆಳಗ್ಗೆ ಸಂಚಾರಕ್ಕೆ ಹೊರಡ್ತಾ ಇತ್ತು. ರಾಜಕುಮಾರ ಜೊತೆ ಮಗು ಆಡಿಕೊಳ್ಳಿ ಅಂತ ಬಿಟ್ಟುಬಿಟ್ಟು, ಹೇಗೋ ರಾಜನೇ ಇದ್ದಾರೆ ರಕ್ಷಕ ಅಂತ ಭರವಸೆಯಿಂದ ಮಗುವನ್ನು ಬಿಟ್ಟು ದೂರ ಸಂಚಾರ ಮಾಡಿಕೊಂಡು ಸಾಯಂಕಾಲ ಬರೋ ಹೊತ್ತಿಗೆ ಆಹಾರಕ್ಕಾಗಿ ಆ ಇಬ್ಬರಿಗೂ ಕೂಡ, ತನ್ನ ಮರಿಗೂ ಆಗಬೇಕು, ರಾಜಕುಮಾರನಿಗೂ ಆಗಬೇಕು ಅಂತ ಹೇಳಿ ಎರಡು ಹಣ್ಣನ್ನು ತರ್ತಾ ಇತ್ತಂತೆ. ಪ್ರತಿನಿತ್ಯ ಎರಡು ಹಣ್ಣನ್ನು ಹುಡುಕೊಂಡು ತರ್ತಾ ಇತ್ತು. ಬಹಳ ರುಚಿಯಾದ ಹಣ್ಣು, ಬಹಳ ಪೌಷ್ಟಿಕವಾದಂಥ ಹಣ್ಣು. ಅದನ್ನು ತಂದು ಕೊಡ್ತಾ ಇತ್ತು. ಭೇದ ಮಾಡ್ತಿದ್ದಿಲ್ಲ ಪಾಪ. ಅದು ಇಬ್ಬರಿಗೊಂದೊಂದು, ತನ್ನ ಮಗ ಪಕ್ಷಿಗೂ ಒಂದು, ರಾಜಕುಮಾರನಿಗೆ ಒಂದು. ಎಷ್ಟೋ ದಿವಸ ಕಳೀತು, ತುಂಬ ತಿಂಗಳುಗಳೇ ಕಳೆದು. ಬಹಳ ಅನ್ಯೋನ್ಯವಾಗಿಯೇ ಇದ್ದರು. ಒಂದು ದಿವಸ ಯಥಾಪ್ರಕಾರ ಮಧ್ಯಾಹ್ನ ಅದು ಈ ಹಣ್ಣು ತರಲಿಕ್ಕೆ ತನ್ನ ಆಹಾರಕ್ಕೋಸ್ಕರ ಹೋಗಿತ್ತು. ಈ ರಾಜಕುಮಾರ ಪಕ್ಷಿ, ಚಿಕ್ಕ ಪಕ್ಷಿ ಎರಡು ಆಟ ಆಡ್ತು ಇಬ್ಬರು ಕೂಡ. ಹೇಳಿ ಕೇಳಿ ಚಿಕ್ಕ ಹುಡುಗ, ಅವನಿಗೇನು ಗೊತ್ತಿಲ್ಲ. ಚಿಕ್ಕ ಹುಡುಗ ಆದ್ರಿಂದ ಇಬ್ಬರು ಆಟ ಆಡ್ತಾ ಏನಾಯ್ತಂತೆ, ತಮಾಷೆಗೆ ಅಂತ ಕತ್ತಿ ಹಿಡಿಬಿಡ್ತಾನೆ ಗಟ್ಟಿಯಾಗಿ. ಪಕ್ಷಿ ಕಟ್ಟನ್ನು ಗಟ್ಟಿಯಾಗಿ ಹಿಡಿತಾ ಒದ್ದಾಡ್ತಾ ಇದೆ. ಅದು ಏನದಕ್ಕೆ ತಿಳುವಳಿಕೆ ಇಲ್ಲ. ಅದು ಇನ್ನೂ ಒತ್ತಾನೆ ಜೋರಾಗಿ, ಸತ್ಯ ಹೋಗಿಬಿಡುತ್ತೆ. ಪಕ್ಷಿ ಕೊಂದೆ ಹಾಕಿಬಿಡ್ತಾನೆ ಪಕ್ಷಿನ. ಅವನಿಗೆ ಏನು ಮಾಡಿದ್ದೇನೆ ಎಚ್ಚರಣೆ ಇಲ್ಲ, ದಾದಿ ಇದ್ದಲೇ ತೋರಿಸ್ಬಿಡ್ತೇನೆ, ಅದು ಮಹಾಸಾಹಸ ಮಾಡಿದ್ದೇನೆ ಅಂತ. ಅದಕ್ಕೆ ಪಾಪ ಅವಳಿಗೆ ಗಾಬರಿ ಆಯಿತು. ರಾಜನಿಗೆ ಹೇಳಿದ್ದೆ ಗಾಯಬಿಡ್ತು ಅಂತೇಳಿ, ರಾಜನಿಗೂ ಗಾಬರಿ ಆಯಿತು. ಪಾಪ ತಾನು ನಂಬಿಕೊಂಡು ಪಾಪ ಬಿಟ್ಟೋಗಿದೆ ಪಕ್ಷಿ, ಏನು ಉತ್ತರ ಕೊಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿ ಬಂತು ವಾಪಸ್. ಎಷ್ಟು ಅನ್ಯಾಯ ಮಾಡಿದ್ದ ಸಿಟ್ಟಿನಿಂದ ಆ ರಾಜಕುಮಾರ ಇದ್ನಲ್ಲ, ಅವನು ಎರಡೂ ಕಣ್ಣುಗಳನ್ನು ಕುಕ್ಕಿ ಕಣ್ಣು ಕಳೆದು ಹಾಕಿಬಿಡುತ್ತೆ. ತನ್ನ ಕಾಲುಗಳ ಕಾಲು ತೀಕ್ಷ್ಣ ಕೊಕ್ಕು ಇದೆ, ಅದಕ್ಕೆ ಕುಕ್ಕಿ ಬಿಟ್ಟು ಎರಡು ಕಣ್ಣನ್ನು ತೆಗೆದು ಹಾಕಿಬಿಡುತ್ತಂತೆ. ರಾಜಕುಮಾರ ಕುರುಡಾಗಿ ಹೋಗಿಬಿಟ್ಟ. ತಕ್ಷಣ ಪಕ್ಷಿ ಅಲ್ಲಿಂದ, ನಾನು ಬರ್ತೇನೆ ರಾಜ ಅಂತ ಹೋಗ್ಲಿಕ್ಕೆ ಹೊರಡ್ತಂತೆ. ನಾನು ಇಲ್ಲಿರೋದಿಲ್ಲ, ಹೋಗ್ತೇನೆ ಅಂತ ಹೇಳ್ತಾರೆ. ರಾಜ ಹೇಳ್ತಾನೆ, ನೋಡು ನನಗೆ ಅರ್ಥ ಆಗಿದೆ. ನಿನ್ನ ಸ್ವಂತ ಮರಿಯನ್ನು ಕೊಂದು ಹಾಕಿದ ಸಿಟ್ಟಿಗೆ ನೀನು ಹಾಗೆ ಮಾಡಿದ್ದೀಯ, ನನ್ನ ಮಗ ಇಲ್ಲ ಅಂತ ಹೇಳಿತಂತೆ. ಆಗ ನನ್ನ ನಂಬು ನಂಬು ಅಂತ ಹೇಳಿತಂತೆ. ನನ್ನ ನಂಬು ಇಂದು ಮೋಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಹೇಳುತ್ತೆ, ನಂಬುತ್ತೆ ನೀನು ಹೇಳಬಹುದು ನಂಬಲಕ್ಕೆ ನಾನು ತಯಾರಿಲ್ಲ ಅಂತ ಹೇಳುತ್ತೆ. ನಾ ವಿಶ್ವಸೇತ್ ಅವಿಶ್ವಸ್ತೆ, ವಿಶ್ವಸ್ತೆ ನಾತಿ ವಿಶ್ವಸೇತ್, ಒಳ್ಳೆ ಸುಭಾಷಿತ ಅದು. ನಾ ವಿಶ್ವಸೇತ್ ಅವಿಶ್ವಸ್ತೆ, ಯಾರು ನಮ್ಮನ್ನು ನಂಬಿಲ್ಲ ಅವರನ್ನ ನಂಬೇಕಾದ ಕಾರಣ ಇಲ್ಲ, ಯಾರು ನಮ್ಮನ್ನು ನಂಬಿಲ್ಲ ಅವ್ರನ್ನ ನಂಬೇಕಾಗಿಲ್ಲ, ಮತ್ತೆ ಯಾರನ್ನು ನಂಬಿರ್ತೇವೆ ಅವ್ರು ಭಾರಿ ನಂಬಾರ್ದು. ಇನ್ನೊಂದು ಮಾತದು, ವಿಶ್ವಸ್ತೆ ನಾತಿ ವಿಶ್ವಸೇತ್, ಅತಿ ನಂಬಿಕೆಯನ್ನು ಯಾವಾಗಲೂ ಪಡಬಾರ್ದು ಅಂತ ಹೇಳಿಬಿಡ್ತಾರೆ. ಬಹಳ ಮುಖ್ಯವಾದ ಮಾತಿದು. ತುಂಬ ಕೆಟ್ಟೋದ್ರೆ ನಂಬಿ ಹಾಳಾದ ನಂಬಿ ಹೇಳ್ತಾನೆ ಇರ್ತಾರೆ. ನಂಬಿ ಯಾಕಂದ್ರೆ ನಂಬಿದ್ದೇ ತಪ್ಪು, ಹಾಳಾಗೋದು ನೆಕ್ಸ್ಟ್ ನ್ಯಾಚುರಲ್ ಅದು. ಅತಿ ನಂಬಿದ್ರೆ ಅಷ್ಟು ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಮನುಷ್ಯರಲ್ಲಿ ಯಾರನ್ನೂ ಪೂರ್ತಿ ನಂಬೋ ಸಂಭವ ಬರಬಾರದು ಅಂತ ಹೇಳಿಬಿಟ್ರೆ, ಅದಕ್ಕೆ ದೇವರನ್ನು ನಂಬಕ್ಕೆ ಹೊರತು ಉಳಿದವ್ರು ನಂಬಲಿಕ್ಕೆ ಹೋಗಬಾರ್ದು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಯಾರು ನಮ್ಮನ್ನು ಪ್ರಾಮಿಸ್ ಮಾಡ್ತಾ ಹೇಳಿ ನೋಡೋಣಂತೆ. ಎಂಥ ಪ್ರಸಂಗ ಬಂದ್ರೆ ಕೈ ಬಿಡೋದಿಲ್ಲ ಅಂತ ಯಾರು ಹೇಳ್ತಾರೆ? ಯಾರು ಹೇಳೋದಿಲ್ಲ. ಅನನ್ಯಾಸ್ತಿಂತ ಎಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಮ್ಯಹಂ. ಜಗತ್ತಿನಲ್ಲಿ ಯಾರೂ ನಮ್ಮ ಹಿಂದೆ ಬರೋದಿಲ್ಲ, ಯಾಕೆ ಅವರಿಗೆ ತಮ್ಮದೇ ಕೆಲಸ ಇರುತ್ತೆ. ನಮ್ಮಿಂದ ಯಾಕೆ ಬರ್ತಾರೆ? ಈ ಮತ್ತೆ ಮಗು ತುಂಬ ಅಳ್ತಾ ಇರುತ್ತೆ, ತಾಯಿ ಸಿಟ್ಟು ಬಂದ್ಬಿಡ್ತಾರೆ. ಆತ 12 ಗಂಟೆ ಆದರೂ ಬಿಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಕೆಲಸ ಮಾಡಿಬಿಟ್ಟಿರ್ತಾರೆ, ಸಿಟ್ಟು ಪಾಠ ಪಾಠ ಹೊರದಾಕ್ಬಿಡ್ತಾರೆ, ಬಿಡೋದಿಲ್ಲ. ಎಂದು ಎಷ್ಟು ಗೋಳ ಇರುತ್ತೆ ಮಗು ಅಂತ ಹೇಳಿಬಿಟ್ಟು, ಯಾತಕ್ಕೆ ತಂದೆ ಕೆಲಸ ಇತ್ತು, ನಿದ್ದೆ ಬರ್ತಾ ಇದೆ, ಆಯಾಸ ಆಗಿಬಿಟ್ಟಿದೆ, ಅದಕ್ಕಿಂತ ದೊಡ್ಡದು ಕಾಣುತ್ತಾ ಹೊತ್ತಿನೊಳಗೆ. ಅಂದರೆ ತಮ್ಮದೇ ಕೆಲಸ ಜನಗಳಿಗಿದೆ, ಅವ್ರು ನಮ್ಮನ್ನು ಅಟೆಂಡ್ ಮಾಡೋ ಚಾನ್ಸಸ್ ಇಲ್ಲ. ದೇವರು ಯಾತಕ್ರಮನ ಅಟೆಂಡ್ ಮಾಡ್ತಾನೆ 24 ತಾಸು ಅಂದರೆ, ಅವರಿಗೆ ಸ್ವಂತ ಕೆಲಸ ಅಂತಿಲ್ಲ ದೇವರಿಗೆ. ಇದು ಬಹಳ ಆಶ್ಚರ್ಯ, ದೇವರಿಗೆ ಸ್ವಂತ ಕೆಲಸ ಅಂತ ಇಲ್ಲವೇ ಇಲ್ಲ. ಅಸ್ಪದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಆಚಾರ್ಯ ದ್ವಾದಶಸ್ತೋತ್ರ ಹೇಳ್ತಾರೆ, ದೇವರು ಎಂಥವನು ಅಂದರೆ, ದೇವರಿಗೆ ಸ್ವಂತ ಕೆಲಸ ಅಂತ ಯಾವುದು ಇಲ್ಲೇ ಇಲ್ಲ. ಅಡುಗೆಯನ್ನು ಕಲಿಸಿರ್ತೇವೆ, ನೋಡಿದ್ರೆ ಅಡುಗೆ ಮಾಡ್ತಾನೆ, ಕೊನೆ ತಾನು ಊಟ ಮಾಡ್ಕೊಂಡು ಹೋಗ್ತಾನೆ. ಮತ್ತೆ ಅಡುಗೆ ಮಾಡಿದ ಊಟನೂ ಮಾಡ್ತಾನೆ, ದೇವರು ಹಾಗೆ ಮಾಡೋದಲ್ಲ. ಇದು ಬಹಳ ಆಶ್ಚರ್ಯ, ದೇವರಿಗೆ ನಮ್ಮಿಂದ ಯಾರಿಂದನೂ ಏನೂ ಆಗಬೇಕಾಗಿಲ್ಲ. ಆದ್ದರಿಂದ ಸ್ವಂತ ಕೆಲಸ ಅಂತ ದೇವರಿಗಿಲ್ಲ, ಬರೀ ನಮ್ಮನ್ನು ಕಾಪಾಡೋದಂದೇ ದೇವರ ಕೆಲಸ. ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಪೂರ್ಣ ಪರಿಪೂರ್ಣ ಅವನು, ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಶಕ್ತಿ ಮಾತ್ರ ಅಸಾಧಾರಣವಾದ ಶಕ್ತಿ ಇದೆ. ಅಂಥ ಪರಮಾತ್ಮ ನಂಬಿದರೆ ನಿಶ್ಚಿಂತೆಯ ಬದುಕ್ತೇವೆ. ಆದರೆ ಉಳಿದವರು ಯಾರು ಹಾಗಿಲ್ಲ, ಅವರು ಯಾರು ಪೂರ್ಣರಲ್ಲ ಮತ್ತು ಸರ್ವಶಕ್ತರಲ್ಲ. ಯಾರು ಪೂರ್ಣರಲ್ಲ ಯಾರು ಸರ್ವಶಕ್ತರಲ್ಲ ಅವ್ರು ನಂಬಿ ಏನು ಸಾಧನೆ ಮಾಡಲಿಕ್ಕೆ ಬರುತ್ತೆ? ಏನು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಜೀವನ ನಂಬಿಕೆಯಿಲ್ಲದವರು ಬದುಕಲಿಕ್ಕಾಗೋದಿಲ್ಲ. ನಂಬಿಕೆ ಇರಬೇಕು, ಅತಿ ಹೆಚ್ಚು ನಂಬಿಕೆ ಇರಬಾರದು ಅಂತ ಹೇಳ್ತಾರೆ. ಅತಿ ಹೆಚ್ಚು ನಂಬಿಕೆ ಇರಬಾರದು. ಇದು ಬಹಳ ನೋಡೋದಕ್ಕೆ ಏನನ್ಸುತ್ತೆ, ಏನೋ ಹೇಳ್ತಾರೆ ಅಂತೇಳಿ, ಆದರೆ ನಂಬಿಕೆ ಇರಬಾರದು ಶಾಸ್ತ್ರ ಹೇಳೋದಕ್ಕೆ ಹೊರಟಿಲ್ಲ. ಟೂ ಮಚ್ ಇರಬಾರದು, ಇದು ಬಹಳ ಮುಖ್ಯ. ಇದು ಯಾರನ್ನು ನಂಬಿ ಹಾಳಾದೆ ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ನಮ್ಮ ಕೊಲಿಗೊಬ್ಬರಿದ್ರೆ ಪಾಪ ಗೋಳಾಡ್ತಿದ್ದ, ಬಂದು ಅಳತ ಕುತ್ಕೊಂಡ್ಬಿಟ್ಟ ರೆಡಿ ಅಂಥೇಳಿ. ಯಾಕೆ ಅಂತ ಕೇಳಿದರೆ, ನಾನು ಟ್ಯಾಕ್ಸ್ ತಪ್ಪಿಸ್ಲಿಕ್ಕೆ ಅಂಥೇಳಿ ನನ್ನ ಹೆಂಡತಿ ಹೆಸರಲ್ಲಿ ಆಸ್ತಿ ಮಾಡಿಬಿಟ್ಟೆ, ಮನೆ ತೊಗೊಂಡೆ, ಹೆಂಡತಿ ಹೆಸರಲ್ಲಿ ಮಾಡಿಬಿಟ್ಟೆ, ಇವತ್ತು ನನ್ನೇ ಗೆಟ್ಟೋಗ್ತಾರೆ, ಏನು ಮಾಡಲಿ ಅಂತ ಕೇಳ್ತಾರೆ. ಪಾಪ ಏನು ಲೀಗಲಿ ರೈಟ್ ಇಲ್ಲ ಆತನಿಗೀಗ, ಲೀಗಲಿ ರೈಟ್ ಇಲ್ಲ, ಮಕ್ಕಳು ಹೆಂಡತಿ ಒಂದಾಗಿಬಿಟ್ಟಿದ್ದಾರೆ, ನಾನೇ ಹೊರಗೋಗ್ಬೇಕಾಗಿ, ಏನು ಮಾಡಲಿ ಈಗ? ಟ್ಯಾಕ್ಸ್ ಸುಮ್ಮನೆ ಟ್ಯಾಕ್ಸ್ ಕೊಟ್ಟರೆ ಸುಖವಾಗಿರ್ಬೋದಾಗಿತ್ತು, ನಾನು ಸರ್ಕಾರ ನನ್ನ ಕಾಪಾಡ್ತಿತ್ತು, ಇವತ್ತು ನನ್ನ ಗತಿ ಏನಾಯಿತು ಅಂತ ಹೇಳಿದ್ದೆ. ಪಾಪ ಇದು ಅರ್ಥ ಮಾಡಿಕೊಂಡು ಒಬ್ಬಿಬ್ಬರು ಕತೆ ಬೇಕಾದ್ರೆ ಎಷ್ಟೋ ಜನ ಕೊಂದವರು ಇದ್ದಾರೆ ಆ ರೀತಿಯಲ್ಲಿ. ಸಿಕ್ಕಾಪಟ್ಟೆ ಇನ್ಶೂರೆನ್ಸ್ ಮಾಡಿದ್ರು ಮಾಡಿಸಿರ್ತಾರೆ, ಕೊಂದಾಕ್ಬಿಡ್ತಾರೆ, ಸತ್ರ ಅವ್ನು ಬರುತ್ತಾರೆ. ಇವನು ಬದುಕಿರೋ ಉಪಯೋಗ ಇಲ್ಲ, ಸತ್ರ ಭಾರಿ ಲಾಭ ಅಂತ ಅವರಿಗೆ, ಬದುಕಿರೋ ಪ್ರಯೋಜನ ಇಲ್ಲ, ಸತ್ರ ಭಾರಿ ಲಾಭ. ಭವಿಷ್ಯ ಟೆಂಪ್ಟ್ ಆಗ್ತಾನೆ, ಹೇಳೋದಕ್ಕಾಗೋದಿಲ್ಲ. ಯಾವ ಕಾಲಕ್ಕೆ ಹಣಕಾಸು ಸೇರ್ತಾ ಹೋದಂತೆ ಇದು ಬಂದ ನಂಬಿಕೆನೇ ಹೋಗ್ಬಿಡುತ್ತೆ, ನ್ಯಾಚುರಲಿ ನಂಬೋದೇ ಕಷ್ಟ. ಇನ್ನು ಇಂಥ ಸ್ವಾರ್ಥ ಬಂದಾಗ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಇದು ವಸ್ತುಸ್ಥಿತಿ, ಫೇಸ್ ಮಾಡಲೇಬೇಕು ಮನುಷ್ಯ. ಇದರ ಅರ್ಥ ನಾವು ಹುಷಾರಾಗಿರಬೇಕು ಅಂತ ಅರ್ಥ. ಯಾರನ್ನು ಅತಿ ಹೆಚ್ಚು ನಂಬಿದರೆ ಅಪಾಯ ತಪ್ಪಿದ್ದಲ್ಲ. ಅದಕ್ಕೆ ನಾ ವಿಶ್ವಸೇತ್ ಅವಿಶ್ವಸ್ತೆ, ವಿಶ್ವಸ್ತೆ ನಾತಿ ವಿಶ್ವಸೇತ್. ನಂಬಿದವರನ್ನು ಭಾರಿ ನಂಬಲಿಕ್ಕೆ ಹೋಗಬಾರದು. ನಂಬಿಕೆಗೆ ಪರಮಾತ್ಮ ಒಬ್ಬರೇ ಅರ್ಹ, ಇನ್ಯಾರೂ ಅರ್ಹರಲ್ಲ. ಪರಮಾತ್ಮನ ಭಕ್ತರು ಅರ್ಹರು, ಯಾತಕ್ಕೆ ಅಂದರೆ ನಮ್ಮನ್ನು ನಂಬಿಲ್ಲರು, ದೇವರು ನಂಬಿದ್ದಾರೆ. ಆದ್ದರಿಂದ ನಮ್ಮೇಲೆ ಡಿಪೆಂಡೆಂಟ್ ಆಗಿ ಅಥವಾ ಅವರು ಮೋಸ ಮಾಡೋ ಚಾನ್ಸಸ್ ಇರ್ತದೆ. ಆದರೆ ಎಂದು ದೇವರ ಭಕ್ತರು ದೇವರನ್ನು ನಂಬಿರ್ತಾರೆ. ಆದ್ದರಿಂದ ಅವರನ್ನು ನಾವು ನಂಬಿದರೆ ನಮ್ಮನ್ನು ಅವರು ಕೈ ಬಿಡೋ ಸಂಭವ ಇಲ್ಲವೇ ಇಲ್ಲ. ಇದು ಅರ್ಥ ಮಾಡ್ಕೋಬೇಕು. ಇವತ್ತಂತೂ ಬಹಳ ಹೆಚ್ಚದು ಒಂದು, ಎಷ್ಟೋ ಜನ ಗೋಳಾಡ್ತಿರ್ತಾರೆ, ಎಷ್ಟೋ ಜನ ಮಕ್ಕಳಂತೂ ಫಾರಿನಲ್ಲಿ ಇರ್ತಾರೆ, ಬೆಳಗ ಮುಗದಾಗ ಹೇಳ್ತಾರೆ. ಭಾರಿ ಶ್ರೀಮಂತರವರು, ಇಬ್ಬರು ಮುದುಕ ಮುದುಕಿ ವಯಸ್ಸಾಗಿಬಿಟ್ಟಿದೆ, ಯಾರೋ ಮನೆ ಇಟ್ಕೊಂಡಿದ್ದಾರೆ ಹುಡುಗನನ್ನು ನೋಡ್ಕೊಳ್ಳೋಕ್ಕಿರಲಿ ಅಂತೇಳಿ. ಮಕ್ಕಳು ಎಲ್ಲ ಬೇರೆ ದೇಶದಲ್ಲಿದ್ದಾರೆ. ಒಂದು 3-4 ವರ್ಷ ಇದೆಲ್ಲ ನೋಡ್ಕೊಂಡು, ಅವನು ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೊಂಡ, ಏನೇನಿದೆ ಎಲ್ಲ ತಿಳ್ಕೊಂಡ. ಒಂದು ಇಬ್ಬರು ಕತ್ತರಿಸಿ ತಗೊಂಡೋಗಿದೆ, ನನಗೆ ಅರ್ಥ ಆಯ್ತಾ? ಬರೀ ಕಳ್ತನ ಮಾಡಿಲ್ಲ, ಕೊಂದು ಅದರದ್ದು ಪೂರ್ತಿ 2 ತುಂಡು ಮಾಡಿ ತಗೊಂಡೋಗಿದ್ದಾರೆ. ಎಂಥ ಪಾತ್ರ ಇರ್ತಾರೆ ಲೆಕ್ಕ ಹಾಕಿದ್ರೆ. ಮೂರ್ನಾಲ್ಕು ವರ್ಷ ರಕ್ಷಣೆ ಮಾಡಿದ್ದಾರೆ, ಪಾಪ ಅಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಳ್ಳತನ ಕೂಡ ಅಲ್ಲ, ಕೊಲೆನೂ ಮಾಡಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಆಶ್ಚರ್ಯ ಅದು. ಅದು ಯಾರು ನಂಬಲಿಕ್ಕೆ ಬರುತ್ತೆ ಯೋಚನೆ ಮಾಡಿ. ಇವತ್ತು ಈ ರೀತಿ ಯೋಚನೆ ಇದೆಲ್ಲ ಒಂದೆರಡು ಘಟನೆಗಳಿರಬಹುದು, ಆದರೆ ತುಂಬ ಜನದ ಅವಸ್ಥೆ ಅದಕ್ಕಿಂತ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಭಗವಂತನನ್ನ ಭಗವದ್ಭಕ್ತರನ್ನ ನಂಬಿ ಉದ್ಧಾರ ಆಗಬೇಕೇ ಹೊರತು ಕಂಡವ್ರು ನಂಬಿ ಹಾಳಾದೆ ಅಂತ ಯಾರಾದ್ರು ಅಂದರೆ ಕಂಡವ್ರು ನಂಬಿ ಯಾಕೆ ಬದಲು ಅಂತ ಪ್ರಶ್ನೆ ಕೇಳ್ತಾರೆ. ಅವರು ಇಲ್ಲೇ ಇಟ್ಟೋಗಿದ್ದೆ ನಾನು ಬ್ರೀಫ್ ಕೇಸ್ ಅಂತ ಕೇಳಿದ್ರೆ ಎಲ್ಲಿ ಇಟ್ಟಿದ್ದೆ ಬಸ್ ಸ್ಟ್ಯಾಂಡ್ ಇಟ್ಟೋಗಿದ್ರೆ ಗತಿಯನ್ನು ಇಲ್ಲಿ ಇತ್ತೆ ಯಾಕೆ ಹೊರತು ಅಂತ ಕೇಳ್ತಾರೆ. ನೀನೇ ಬುದ್ಧಿ ಇರೋದವನು ಫಸ್ಟ್, ಎಲ್ಲೋ ಯಾರು ಹೇಳೋ ಕೇಳದೆ ಯಾರೋ ಜಾಗದೊಳಗೆ. ನೀನು ಅಮೂಲ್ಯವಾದ ವಸ್ತು ಬಿಟ್ಟೋದಿ ಅಂತ ಹೇಳಿದ್ರೆ ತಗೊಂಡೋದು ಒಂದು ಅಡ್ಡ ಅಲ್ಲ, ಬಿಟ್ಟೋದ ನೀನೇ ಮಹಾದಡ್ಡ ಅಂತ ಕರೀತಾರೆ. ಇದು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಬಹಳಷ್ಟು ದೊಡ್ಡ ಅಮೂಲ್ಯವಾದ ಆಸ್ತಿ ಅಂತ ಹೇಳಿದರೆ ನಮ್ಮ ಜೀವ, ಅದಕ್ಕೆ ಬೇಕಾದಂಥ ಒಂದು ಅಭಿವೃದ್ಧಿಯ ಜ್ಞಾನ ಭಕ್ತಿ ಮೊದಲಾದಂಥ ದೊಡ್ಡ ಗುಣಗಳು, ಅವುಗಳನ್ನು ಬೆಳೆಸ್ಕೊಳ್ಬೇಕೇ ಹೊರತು ಬೇರೆದಕ್ಕೆ ಪ್ರಯತ್ನ ಪಟ್ಟರೆ ಯಾವ ಪ್ರಯೋಜನ ಕೂಡ ಬರೋದಿಲ್ಲ. ಇದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇವು ನಮ್ಮ ಜನಕ್ಕೆ ಬಹಳ ಮುಖ್ಯ. ಯಾವ್ಯಾವ ಬಾಬಾಗಳನ್ನಂತ ಯಾರ್ಯಾರು ನಂಬಿಟ್ಟುಬಿಡ್ತಾರೆ ಜನಗಳು, ಸರ್ವನಾಶ ಆಗಿಬಿಡ್ತಾರೆ. ಈ ಮತ್ತೆ ಸ್ವಲ್ಪ ಹಾಳಾಗೋದಿಲ್ಲ, ಸರ್ವನಾಶ ಹೊಂದಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಸಾತ್ವಿಕವಾದ ಪಥ ಅಂತ ಹೇಳಿದರೆ ಭಗವದ್ಗೀತೆ ಹೇಳಿದ ಮಾತು, ಮತ್ತು ಭಗವಂತ ನಂಬಿದಂತಹ ಜನಗಳು ಅವರ ಒಂದು ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅವರಲ್ಲಿ ನಮ್ಮ ಜೀವನವನ್ನು ಒಪ್ಪಿಸ್ಕೋಬೇಕೇ ಹೊರತು ಧೂರ್ತರ ಸಹವಾಸವನ್ನು ಮಾಡಬಾರದು. ಮಾಡಿದರೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ, ಅವರ ಸರ್ವನಾಶವನ್ನು ಮಾಡ್ತಾರೆ ಹೊರತು ರಕ್ಷಣೆ ಕೊಡುವುದು ಸಂಪೂರ್ಣ ಸುಳ್ಳು ಅನ್ನತಕ್ಕಂಥ ವ್ಯವಸ್ಥೆಯನ್ನು ತಿಳಿಸ್ತಾರೆ. ಇವತ್ತು ನೋಡಿ ಸರ್ಕಾರ ಕರವೆ ಇಂಟ್ರೆಸ್ಟ್ ಕೊಟ್ಟರೂ ಪರವಾಗಿಲ್ಲ, ಅಸಲು ಸೇಫ್ ಕೊನೆ ಪಕ್ಷ. ಎಷ್ಟೋ ಜನ ಅಷ್ಟು ಇಂಟ್ರೆಸ್ಟ್ ಕೊಡ್ತೇವೆ ಇಂಟ್ರೆಸ್ಟ್ ಕೊಡ್ತೀವಿ ಕತ್ಕೊಂಡು ಹೋಗ್ಬಿಡ್ತಾರಲ್ಲ, ದುಡ್ಡು ಪೂರ್ತಿ ತೊಳೆದು ಹಾಕಿಬಿಡ್ತಾರೆ ಅಡಿ ಅಂತೇಳಿ. ಎಷ್ಟೋ ಜನ ಇವತ್ತು ಪೂರ್ತಿ ಕಳ್ಕೊಂಡು ಹೋಗಿದ್ದಾರೆ ಪಾಪ. ಏನಿದೆ ವಿದ್ ಪೆನ್ಷನ್ ಅಮೌಂಟ್ ಎಲ್ಲ ಹಾಕಿಬಿಟ್ಟು ಏನು ಮುಂದೆ ಸರ್ಕಾರ ಕೊಡೋ ಸ್ಥಿತಿಯಲ್ಲಿಲ್ಲ, ಇದ್ದಿದ್ದೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ಆ ಸ್ಥಿತಿಯಲ್ಲಿ ಏನು ಮಾಡ್ತಾರೆ ಇವರೀಗ? ಇವತ್ತಿನ ಕಾಲಕ್ಕೂ ಇದ್ದಿದ್ರಲ್ಲೇ ಸೇಫ್ ಅಂತ ಹೇಳಿದ್ರೆ ಹೇಗೆ? ನಾವು ಸರ್ಕಾರದ ಇನ್ವೆಸ್ಟ್ಮೆಂಟ್ ಅಂತೀವಲ್ಲ ಆ ಟೈಪ್, ಇದು ಕಣ್ಣಿಗೆ ಕಾಣೋದು. ಭಗವಂತನ ಸರ್ಕಾರ ಶಾಶ್ವತವಾದದ್ದು. ನಿಜವಾದ ಸರ್ಕಾರದ ಕಾನ್ಸೆಪ್ಟ್ ಬಂದಿದ್ದೇ ಭಗವಂತನಿಂದ. ಸರ್ವರಕ್ಷಕನಾದವನು, ಸರ್ವರ ಯೋಗಕ್ಷೇಮವನ್ನು ವಹಾಮ್ಯಹಂ ಅಂತ ಹೇಳಿದವನು ಭಗವಂತ ಒಬ್ಬನೇ. ಆದ್ದರಿಂದ ಅವನನ್ನು ಉದ್ಧಾರವಾಗಬೇಕೇ ಹೊರತು ಕಂಡವರನ್ನು ನಂಬಿ ಅಲ್ಲ ಅನ್ನೋ ಎಚ್ಚರಿಕೆಯ ಮಾತನಾಡಿ ತಿಳಿಸ್ತಾ ಇದ್ದಾರೆ. ಇದು ಇನ್ನೊಂದು ಕಥೆ. ಇದು ಅದೇ ರೀತಿ ಈ ಕಥೆಗಳಿಗೆ ಕೊನೆಯಿಲ್ಲ, ಮೊದಲಿಲ್ಲ. ಚಿತ್ರ ವಿಚಿತ್ರವಾದ ಕಥೆಗಳನ್ನು ಹೇಳುತ್ತಾರೆ. ಒಬ್ಬ ರಾಜ ಹೈಹಯ ದೇಶದವನು, ಮತ್ತು ಹೈಹಯ ವಂಶದವನು ಕೂಡ ಹೌದು. ಸುಮಿತ್ರ ಅಂತ ಅವನ ಹೆಸರು. ಬಹಳ ವೀರನಾದವನು. ನಮ್ಮ ಪ್ರತಿನಿತ್ಯ ಹೈಯ ಕಾರ್ತವೀರಾಜ್ಯನ ಎಲ್ಲ ಆಗುಂಪಿ ಸೇರಿದವರು. ಮಾಂಧಾತ ನಹುಷು ಅಂಬರೀಷ ಸಗರವು ರಾಜಾಪ್ರಸುಹು ಹೈಹಯಃ ಅಂತ ಹೇಳ್ತೇವೆ. ಆ ಹೈಹಯ್ಯರ ವಂಶದಲ್ಲಿ ಬಂದ ಮಹಾನುಭಾವ ಸುಮಿತ್ರ ಅಂತ ಹೆಸರು. ಒಳ್ಳೆ ದಕ್ಷನಾಗಿರ್ತಕ್ಕಂಥ ಧರ್ಮಾತ್ಮನಾದ ರಾಜ ಅವನು. ರಾಜರು ಕೆಲವು ಕಾರಣಗಳಿಂದ ಬೇಟೆಯಾಡದವರ ಅಭ್ಯಾಸ. ಕ್ರೂರ ಪ್ರಾಣಿಗಳನ್ನು ಕೊಂದು ಆ ಮೂಲಕವಾಗಿ ಋಷಿಬುರಿಗಳಿಗೆ ತಪಸ್ಸಿಗೆ ವಿಘ್ನ ಬರದಂತೆ ಮಾಡತಕ್ಕಂಥ ಜವಾಬ್ದಾರಿ ಅವರದಾದ್ದರಿಂದ ಆ ರೀತಿ ಮಾಡಿಕೊಂಡಿದ್ದ. ಆ ರೀತಿ ಒಂದ್ಸಲ ಬೇಟೆಗೆ ಹೋಗೋ ಪ್ರಸಂಗ ಬಂತು, ಬೇಟೆಗೆ ಹೋದ. ಆ ಸಮಯದಲ್ಲಿ ಅವನ ಒಂದು ಜಿಂಕೆಗೆ ಬಾಣವನ್ನು ಹೊಡೆದ. ಒಳ್ಳೆ ರಾಜ ಇವನು ಹೇಳಿ ಕೇಳಿ ಬಹಳ ಮಹಾಪ್ರಬಲನಾದವನು. ಹೊಡೆದಿದ್ದೊಂದು ಜಿಂಕೆಗೆ ಆ ಬಾಣ ಸಿಕ್ಕೊಂಡು ಸರಿಯಾಗಿ ಏಟು ಬಿತ್ತು ಅದಕ್ಕೆ. ಆದರೆ ಜಿಂಕೆ ಸಿಕ್ಕಲಿಲ್ಲ, ಮುಂದಕ್ಕೆ ಹೋಗ್ತಾನೇ ಇದೆ. ಇವನು ಹೇಗೂ ಏಟು ಬಿದ್ದಿದೆ ಸಿಗ್ಬೋದು ಅಂತ ಓಡ್ತಾ ಇದ್ರೆ ಜಿಂಕೆ ಸಿಗ್ತಾನೇ ಇಲ್ಲ. ಕೆಲವೊಮ್ಮೆ ಸಿಕ್ಕಂತೆ ಮಾಡುತ್ತೆ ಮತ್ತೆ ದೂರ ಹೋಗುತ್ತೆ, ಸಿಕ್ಕಂತೆ ಮಾಡುತ್ತೆ ಮತ್ತೆ ದೂರ ಹೋಗುತ್ತೆ. ಇನ್ನೇನು ಸಿಕ್ತು ಅನ್ನೋಷ್ಟು ಹತ್ರ, ಮುಂದೆ ನೋಡಿದ್ರೆ ಎಲ್ಲೋ ದೂರ. ಆಶ್ಚರ್ಯವಾಯ್ತು ಅವರಿಗೆ. ಎಷ್ಟೋ ಹೋದ ಕಡೆಗೂ ಸಿಗಲೇ ಇಲ್ಲ ಜಿಂಕೆ ಅವರಿಗೆ. ಪೇಟು ಬಿದ್ದ ಜಿಂಕೆ ಸಿಗಲೇ ಇಲ್ಲ. ಬಹಳ ಇವನಿಗಂತೂ ಹುಡುಕಿ ಹುಡುಕಿ ಆಯಾಸ ಆಯಿತು, ಸಾಕಷ್ಟು ಬಾಯಾರಿಕೆ ಆಯಿತು, ಹಸಿವಿನೂ ಆಯಿತು. ಪರಿಶುದ್ಧರಾಜನಿಗೆ ಹಾಗೆದ್ದಾಗಲೇ ಭಾಗವತ ಕೇಳೋ ಯೋಗ ಬಂದಿದ್ದು ಪಾಪ, ತುಂಬ ಆಯಾಸವಾಯಿತು. ಆಗ ಎಲ್ಲರೂ ಆಶ್ರಮ ಸಿಗುತ್ತಾ ಅಂತ ನೋಡಿದ. ಒಬ್ಬ ಮುನಿ ಆಶ್ರಮ, ತುಂಬ ಜನ ಮುನಿಗಳಿದ್ದ ಆಶ್ರಮ ಒಂದು ಸಿಕ್ತು. ಅಲ್ಲಿಗೆ ಹೋದ. ಅವ್ರು ಭಾರಿ ಉಪಚಾರ ಮಾಡಿದರು. ಪಾಪ ಬಾ ಅಂತ ಕರೆದು ಮೊದಲೇ ಅತಿಥಿಗಳೇ ಅತಿಥಿ ದೇವೋಭವ ಅಂತಾನೆ ಶಾಸ್ತ್ರ. ಇವನಂತೂ ಹೇಳಿ ಕೇಳಿ ರಾಜ ಕೇಳಬೇಕಾ, ಒಳ ವೈಭವದಿಂದ ಅವರಿಗೆ ಸ್ವಾಗತವನ್ನು ಮಾಡಿದರು, ಅನೇಕ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ರು. ಅವನು ಹೇಳಿದ, ನಾನು ರಾಜ ಹೌದು, ಒಳ್ಳೆ ವಂಶದವನು ಹೌದು, ಸಮರ್ಥ ಹೌದು, ಎಲ್ಲ ಹೌದು, ನಮ್ಮನಸ್ಸು ಏನೂ ನೆಮ್ಮದಿ ಇಲ್ಲ. ಆ ಜಿಂಕೆ ಸಿಗ್ತಾ ಇಲ್ಲ ನನಗೆ ಅಂತ ತುಂಬ ಒದ್ದಾಡ್ತಾ ಇದ್ದೇನೆ. ಆ ಜಿಂಕೆ ಸಿಕ್ಕರೆ ಸಮಾಧಾನವಾಗ್ತಾ ಇದೆ, ನನ್ನ ಜಿಂಕೆ ಯಾಕೆ ಸಿಗ್ತಾ ಇಲ್ಲ ಅಂತ ಕೇಳಿದರಂತೆ. ಅಂದರೆ ತಾನು ರಾಜ ಹೌದು, ಎಲ್ಲ ಪರಾಕ್ರಮ ಎಲ್ಲ ಹೌದು, ಆದರೆ ಜಿಂಕೆ ಒಂದು ಸಿಗ್ತಾ ಇಲ್ಲ ಅಂತ ಮನಸ್ಸಲ್ಲಿ ಕೊರಗಿದೆಯಲ್ಲ, ಆ ಕೊರಗು ನನ್ನ ಸಣ್ಣವನನ್ನಾಗಿ ಮಾಡ್ತಾ ಇದೆ. ಏನಾದ್ರು ಮಾಡಿ ಜಿಂಕೆ ಸಿಕ್ಕರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದನಂತೆ. ಆಗ ಆ ಗುಂಪಿನೊಳಗೆ ಬಹಳ ಹಿರಿಯನಾದ ಮುನಿ ಇದ್ದ, ಋಷಭ ಅಂತ ಅವನ ಹೆಸರು. ಆ ಮುನಿ ಮಾತಾಡ್ತಾನೆ, ನೋಡು ನೀನು ಜಿಂಕೆ ಸಿಕ್ಕಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀಯಲ್ಲ, ನಿನ್ನ ದುಃಖಕ್ಕೆ ಜಿಂಕೆ ಸಿಕ್ಕದೇ ಇರೋದು ಕಾರಣ ಅಲ್ಲ, ಆ ಕಾರಣನೇ ಬೇರೆ, ನಾನು ಹೇಳ್ತೇನೆ ಕೇಳು ಅಂತ ಹೇಳೋದಕ್ಕೆ ಶುರು ಮಾಡಿದನಂತೆ. ಆ ಋಷಭ ನಾಮಕನಾದಂಥ ವ್ಯಕ್ತಿ ಋಷಿ ಹೇಳೋಕ್ಕೆ ಶುರು ಮಾಡ್ತಾನೆ. ನಾನು ಹಿಂದೊಮ್ಮೆ ಬದರಿಗೆ ಹೋಗಿದ್ದೆ ಅಂತ ಹೇಳ್ತಾನೆ. ನಾರಾಯಣನ ಕ್ಷೇತ್ರ ಅದು. ಅಲ್ಲಿ ಹಯಗ್ರೀವ ದೇವರು ಅವತಾರ ಮಾಡಿದಂಥ ಸ್ಥಳ ಅದು. ಅನೇಕರಿಗೆ ಗೊತ್ತಿಲ್ಲ, ಬದ್ರಿನಾರಾಯಣನ ಗುಡಿಯಿಂದ ಮುಂದೆ ಸ್ವಲ್ಪ ದೂರ ಹೋದರೆ ವಸುಧಾರ ಒಂದು ಇದು ಬರುತ್ತೆ, ಫಾಲ್ಸ್ ಅಂತ ಬರುತ್ತೆ. ಅಲ್ಲಿ ಸಾಮ ಹಿಂದಿನ ಕಾಲಕ್ಕೆ ನಾಲ್ಕು ತೊರೆಗಳು ಬಿಡ್ತಿದ್ವಂತೆ, ಮೇಲಿಂದ ನಾಲ್ಕು ಧಾರೆಗಳು ಬಿಡ್ತಾ ಇದ್ವಂತೆ. ನಾಲ್ಕು ಧಾರೆಗಳು ಅಲ್ಲೇ ಹಯಗ್ರೀವರು ಅವತಾರ ಮಾಡಿದ ಸ್ಥಳ ಅಂತೆ. ನಾಲ್ಕು ವೇದಗಳು ಕೂಡ ಅಲ್ಲಿಂದ ಜಗತ್ತಿಗೆ ಮುಟ್ಟಿದುವಂತೆ. ಹಿಂದಿನ ಕಾಲಕ್ಕೆ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಒಂದೊಂದು ಆ ಇದರಿಂದ ಧಾರೆಯಿಂದ ಒಂದೊಂದು ವೇದ ಧ್ವನಿ ಕೇಳಿಸ್ತಾ ಇತ್ತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. ಇವತ್ತು ನಾಲ್ಕು ಇಲ್ಲ, ಒಂದು ಮಾತ್ರ ಬೀಳುತ್ತೆ, ಯಾವಾಗಲಾದ್ರೂ ನಾಲ್ಕು ಬರುತ್ತೆ, ಸಾಮಾನ್ಯ ಒಂದಿರುತ್ತೆ ಅಂತ ಹೇಳುತ್ತಾರೆ. ಅಲ್ಲಿ ಹಯಗ್ರೀವ ದೇವರು ಅವತ್ತು ಬ್ರಹ್ಮದೇವರು ಯಜ್ಞ ಮಾಡಿದ ಸ್ಥಳ, ಹಯಗ್ರೀವ ದೇವರು ಪ್ರಾದುರ್ಭೂತರಾದ ಸ್ಥಳ, ವೇದಗಳನ್ನೆಲ್ಲ ಹೊರಗಾಕಿದ ಸ್ಥಳ ಅನ್ನೆಲ್ಲ ಅಲ್ಲಿ ಹೇಳ್ತಾರೆ. ಅಲ್ಲಿ ಹೋಗಿದ್ದೆ ನಾನು, ಅಪೂರ್ವ ವಾತಾವರಣ. ಅಲ್ಲಿ ಸ್ನಾನ ಮಾಡಿದೆ, ಭಾಳ ಸಂಭ್ರಮ ಪಟ್ಟೆ. ತುಂಬ ಜನ ಮುನಿಗಳಿದ್ರು, ಒಬ್ಬ ವಿಚಿತ್ರ ಮುನಿಯನ್ನು ಕಂಡೆ ಅಂತ ಹೇಳ್ತಾರೆ. ವಿಚಿತ್ರ ಮುನಿ ಬಹು ಭಾರಿ ಹತ್ರ ಇದ್ದಂತೆ, ಆತ 8 times ಜಾಸ್ತಿ ಇದ್ದಂತೆ. ಬೇರೆಯವರ ಹತ್ರಕ್ಕಿಂತ 6 ಅಡಿ ಅಂತ ಹೇಳಿದ್ರು, 48 ಅಡಿ ಆ ಲೆಕ್ಕದಲ್ಲಿದ್ದ. ಅಷ್ಟು ಬೆಟ್ಟಿಗೆ ಮೇಲಿದ್ದಾನೆ. ನೋಡಿದೆ, ಆಶ್ಚರ್ಯ ಆಯ್ತು ನನಗೆ. ಒಂದು ಆಶ್ಚರ್ಯ ಅವನ ಹೈಟು, ಇನ್ನೊಂದು ಆಶ್ಚರ್ಯ ತೆಳ್ಳಗಿದ್ದು ಕೋಲಿದ್ದಾಗಿದ್ದಂತೆ. ಬಾ ಏನಿಲ್ಲ, ಬರೀ ಕೋಲಿದ್ದಾಗೆ. ತನು ಮುನಿ ಅಂತ, ತನು ಅಂದ್ರೆ ಥಿನ್ ಅಂತ ಅರ್ಥ. ಹೂ ಒಣಕೋಲು ಅಂತ ಹೇಳ್ತಾರೆ ಆ ಟೈಪ್ ಇದ್ದಾನೆ ಪಾಪ. ಹೂದಕ್ಕೆ ಎತ್ತರ ಜಾಸ್ತಿ ಇದೆ, ಅವನು ಹೊಟ್ಟೆಗಿಟ್ಟೆ ಇದೆಯೋ ಇಲ್ಲೋ ಅಂತ ಡೌಟ್ ಬರಬೇಕಂತ ಅಷ್ಟರ ಮಟ್ಟಿಗೆ ತೆಳ್ಳಗಿದ್ದಾನಂತೆ. ಎರಡು ಆಶ್ಚರ್ಯ, ಎತ್ತರ ಇದ್ದಿದ್ದು ಒಂದು ಆಶ್ಚರ್ಯ, ಅಷ್ಟು ಅಡಗಿದ್ದು ಇನ್ನೊಂದು ಆಶ್ಚರ್ಯ. ಆ ನೋಡಿ ನಾವು ಇವತ್ತು ಏನಿತ್ತು ಎಂಥ ಮುನಿ ಅಂತ ಯೋಚನೆ ಮಾಡ್ತಾ ಇದ್ವಿ. ಆಗ ಮುನಿ ಮಾತಾಡಿದ, ಮಾತು ಮಾತ್ರ ನಾರ್ಮಲ್ ಆಗಿ ಇತ್ತು ಅಂತ ಹೇಳ್ತಾನೆ. ಮಾತೆಲ್ಲ ಎಲ್ಲರೂ ಮಾತಾಡೋ ಮಾತಾಡ್ತಿದ್ದ, ಇದ್ದ ರೀತಿ ಮಾತ್ರ ಬಹಳ ವಿಚಿತ್ರವಾಗಿತ್ತು. ನಮಗೆ ಆಶ್ಚರ್ಯವಾಯಿತು, ವಿಚಿತ್ರ ವ್ಯಕ್ತಿಗಳು ಇವರು. ಮುನಿಗಳು ಯಾವ್ಯಾವ ಟೈಪ್ ಇರ್ತಾರೆ ಹೇಳೋದಕ್ಕೆ ಆಗೋದಿಲ್ಲ. ಅವರು ಮುನಿಗಳ ರೀತಿಯೇ ಬಹಳ ವಿಚಿತ್ರ. ಅದಕ್ಕೆ ಬೂದಿ ಮುಚ್ಚದ ಕೆಂಡದಂತಿಪ್ಪರು ಅಂತ ವಿಜಯದಾಸರು ಹೇಳ್ತಾರೆ. ನಮಗೆ ಗೊತ್ತಾಗೋದಿಲ್ಲ ಅವ್ರ ರೀತಿ, ಏನು ಗೊತ್ತಿಲ್ಲದ ಹಾಗಿರ್ತಾರೆ, ಉಚ್ಚಾಬಟ್ಟೆ ಗೊತ್ತಿರುತ್ತೆ ಅವರಿಗೆ. ಮನುಷ್ಯ ಗೊತ್ತಿದ್ದ ಬಾರಿ ಒಳಗೆ ಗೊತ್ತಿರೋದಿಲ್ಲ ಎಷ್ಟೋ ಸಲ. ಗೊತ್ತಿಲ್ಲದಂತೆ ಇದ್ದೆಲ್ಲ ತಿಳ್ಕೊಂಡಿರ್ತಕ್ಕಂಥ ಜ್ಞಾನಿಗಳವರು, ಅವರ ದೇಹದಲ್ಲೂ ವೈಚಿತ್ರ ಇರುತ್ತೆ, ದಾನದಲ್ಲಂತೂ ಬಹಳ ವೈಚಿತ್ರ ಇರುತ್ತೆ. ಅಷ್ಟೊತ್ತಿ ಸರಿಯಾಗಿ ನಾವು ಮಾತಾಡ್ಸಕ್ಕೆ ಅಂತ ಹೋದ್ವಿ, ಏನೋ ವಿಷಯ ಹೇಳಿದ್ದು ಪ್ರಾರ್ಥನೆ ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲಿಗೊಬ್ಬ ರಾಜ ಹೊಡ್ಕೋತ ಬಂದ ಅಂತ ಹೇಳ್ತಾರೆ, ವೀರದ್ಯುಮ್ನ ಅಂತ ಒಬ್ಬ ರಾಜ ಹೊಡ್ಕೋತ ಬಂದಂತಲ್ಲಿ ಬಂದು ತಕ್ಷಣ ಅವರ ಕಾಲಿಗೆ ಬಿದ್ದಂತೆ, ಸ್ವಾಮಿ ನಾನು ಉದ್ಧಾರ ಮಾಡಬೇಕು, ನಾನು ತುಂಬ ಕಷ್ಟದಲ್ಲಿದ್ದೇನೆ ಅಂತ ಹೇಳಿ ಅವ್ರ ಕಾಲು ಹಿಡ್ಕೊಂಡು ಕೇಳೋಕೆ ಶುರು ಮಾಡಿದನಂತೆ. ಆಗ ಅವರು ಕೇಳ್ತಾರೆ, ಏನು ಕಷ್ಟ ನಿನಗೆ, ಏನಾಗಿದೆ ಹೇಳು ಅಂತ ಕೇಳಿದಾಗ ಅದು ಹೇಳ್ಕೊಂಡಂತೆ ಉತ್ತರ ಕೊಟ್ರಂತೆ. ಇವತ್ತು ಹೊತ್ತಾಗಿದೆ, ಏನು ಹೇಳ್ತಾರವರು, ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ, ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ನಾಳೆ ದಿವಸ ಮುಂದುವರಿಸ್ತಾ, ನಾಳೆ ಅನೇಕರು ಒಂದು ಕಥೆ ಕೇಳಿರ್ತಾರೆ, ವಿಶ್ವಾಮಿತ್ರ ನಾಯಿ ಮಾಂಸ ತಿಂದರು, ಅದಕ್ಕೆ ನಾವು ಎಲ್ಲಿ ತಿಂದರೂ ಪರವಾಗಿಲ್ಲ, ಇದೊಂದು ಬಾರಿ ಸೇರಿಕೊಂಡ್ಬಿಡ್ತಾರೆ ಜೊತೆಗೆ. ವಿಶ್ವಾಮಿತ್ರರೇ ತಿಂದವರು ಅಂದಮೇಲೆ ನಾವೇನು ಮಾಡಬೇಕು, ನಿಶ್ಚಿಂತೆಯಾಗಿರ್ಬೋದು ಅನ್ನೋ ಭಾವನೆ ಬಂದ್ಬಿಡುತ್ತೆ. ತುಂಬ ಜನ ಕಥೆ ಕೇಳಿ ಬರೋದು ಮಹಾಭಾರತದಲ್ಲಿ, ಜನ ಕೇಳಿರದೇ ಒಂದು ಇರೋದೇ ಒಂದಲ್ಲಿ, ಇರೋದನ್ನು ಕೇಳಿಯೇ ಇಲ್ಲ, ತಪ್ಪು ತಪ್ಪಾಗಿ ಕೇಳಿಬಿಟ್ಟಿದ್ದಾರೆ. ವಿಶ್ವಾಮಿತ್ರರು ದೇವರಾಡಿ ರಾಯಮಾಂಸ ತಿಂದವರಲ್ಲ. ಆ ಕಥೆ ಹೇಗಿದೆ ಅಂತ ಮಹಾಭಾರತದಲ್ಲಿ ನಾಳೆ ಅದನ್ನು ನೋಡೋಣ, ನಿಜವಾದ ಕಥೆ ಏನು ಹೋಗೋದನ್ನು ನಾಳೆ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಮ.